ಕುರುವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಗುಣಗಣ ನಿಲಯಂ ಪತಿಂಭ್ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿರಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀ ಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಇವತ್ತಿನ ದಿವಸ ನವ ದಿನನಿತ್ಯದ ಐದು ಮುಖ್ಯ ಸಮಸ್ಯೆಗಳಿಗೆ ಭಗವದ್ಗೀತೆ ನೀಡತಕ್ಕಂಥ ಪರಿಹಾರ ಅನ್ನೋದು ಮುಖ್ಯವಾದ ವಿಚಾರ. ಅದರಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಐದಕ್ಕೂ ಸಹ ಭಗವದ್ಗೀತೆ ನಮಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನೋಡಬಹುದು. ಇದಕ್ಕೆಲ್ಲ ಮೂಲತಃ ಮೊದಲು ನಿಮಗೆ ಭಗವದ್ಗೀತೆಯ ಒಂದು ಸೂಕ್ಷ್ಮ ಪರಿಚಯ ಇರಬೇಕು. ಫಸ್ಟ್ ಕೆಲವು ಶ್ಲೋಕಗಳಾದರೂ ಗೊತ್ತಿರಬೇಕು. ಭಗವದ್ಗೀತೆ ಒಟ್ಟು 701 ಶ್ಲೋಕಗಳ ಗ್ರಂಥ. 701 ದೊಡ್ಡ ನಂಬರ್ ಆದರೂ ಕೂಡ ಇಡೀ ಮಹಾಭಾರತ 100,000 ಶ್ಲೋಕದ ಗ್ರಂಥ ಅಂತ ಗೊತ್ತಾದವರಿಗೆ ಅದೆಷ್ಟು ಸಣ್ಣದು ಅಂತ ಗೊತ್ತಾಗ. ಮಹಾಭಾರತದಲ್ಲಿ ಭಗವದ್ಗೀತೆ ಬರೋದು. ಮಹಾಭಾರತ 100,000 ಶ್ಲೋಕಗಳ ಗ್ರಂಥ, ಭಗವದ್ಗೀತಾ ಅದರ ಸಾರ. ಅದರಲ್ಲಿರೋ ಶ್ಲೋಕಗಳು ಬರೀ 701, ಅಂದರೆ 1% ಕೂಡ ಅಲ್ಲ. ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಗ್ರಂಥ. ಆದ್ದರಿಂದನೇ ಅದನ್ನು ಸರಿಯಾಗಿ ಆ ಶ್ಲೋಕಗಳನ್ನು ಓದೋ ಅಭ್ಯಾಸ ಮಾಡಿದರೆ, ಆಗಾಗ್ಗೆ ಶ್ಲೋಕಗಳನ್ನು ಪಾರಾಯಣ ಮಾಡ್ತಾ ಇದ್ರೆ ನಿಮಗೆ ಯಾವ ಶ್ಲೋಕದ ಉಪಯೋಗ ಆಗುತ್ತೆ ಆ ಶ್ಲೋಕದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಸಾಧ್ಯ. ನೀವು ಬೇಕಾದ್ದು ಸರಿ ಅಂಗಡಿಗೆ ಹೋದರೆ ಹುಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ಬೇಟಿ ಎಲ್ಲ ಸುತ್ತಾಡಿಬಿಟ್ಟಿರ್ತೀರಿ. ಬೇಕಾದ ಅಂಗಡಿ ಓ ಇಲ್ಲಿ ಸಿಗುತ್ತೆ ಅಂತ ಅಷ್ಟ ಹೋಗುತ್ತೆ. ಎಲ್ಲವೂ ಸಹ ಅಂಗಡಿಗೆ ಪ್ರತಿನಿತ್ಯ ಹೋಗೋ ನೆಸಿಟಿ ಇರೋದಿಲ್ಲ. ಆದರೆ ಬೇಕಾದ ದಿವಸ ಹುಡ್ಕೊಂಡು ಹೋದರೆ ತುಂಬ ಟೈಮ್ ಹೋಗಿಬಿಡುತ್ತೆ. ಕಷ್ಟ ಗೊತ್ತಿದ್ರೆ ಇಲ್ಲಿದೆ ಅಂತೇಳಿ ಉಪಯೋಗಕ್ಕೆ ಹೇಗೆ ಬರುತ್ತೋ ಭಗವದ್ಗೀತೆಯ ಸ್ಥೂಲ ಪರಿಚಯ, ಒಂದು ರಫ್ ನಾಲೆಡ್ಜ್ ಯಾವಾಗಲೂ ಇದ್ದವರಿಗೆ ಅರ್ಥ ಆಗೋದು ಸುಲಭ. ಬೇರೆ ಅಂಗಡಿಗಳೆಲ್ಲ ಕೂಡ ನಮಗೆ ವರ್ಷಕ್ಕೊಮ್ಮೆ ಬರಬಹುದು, ಜೀವನದಲ್ಲಿ ಒಂದೆರಡು ಸತ್ತು ಬರಬಹುದು. ಭಗವದ್ಗೀತಾ ಶ್ಲೋಕಗಳು ಹಾಗಲ್ಲ. ಎಲ್ಲ ಶ್ಲೋಕಗಳು ಎಲ್ಲ ಕಾಲಕ್ಕೂ ಉಪಯೋಗ ಆಗ್ತಾನೆ ಇರುತ್ತೆ, ಒಬ್ಬರಿಗೆಲ್ಲ ಒಬ್ಬರು ಪ್ರಯೋಜನಕ್ಕೆ ಬರ್ತಾನೆ ಇರುತ್ತೆ. ಅದರಲ್ಲಿ ಬಹಳ ಮುಖ್ಯವಾದ ಸಮಸ್ಯೆಗಳಿಗೆ ಉತ್ತರ ಇದೆ ಅಂತ ನೋಡೋದು ಇಲ್ಲಿಯ ಮುಖ್ಯ ಉದ್ದೇಶ. ಮೊದಲನೇ ಪ್ರಶ್ನೆ, ಐದು ಪ್ರಶ್ನೆ ಮಾಡಿಕೊಟ್ಟಿದ್ದಾರೆ. ಐದು ದೊಡ್ಡ ಸಮಸ್ಯೆಗಳು ತಮ್ಮ ನಿತ್ಯದ ಏನು ಕಾಣುತ್ತೆ ಅಂತ ಒಂದು ಲಿಸ್ಟ್ ಮಾಡಿಕೊಟ್ಟೆ. ತುಂಬಾ ಜನಗಳ ಕಾಮನ್ ಕ್ವಶನ್ಸ್ ಇವೆಲ್ಲ. ಇಂಟರ್ನೆಟ್ನಲ್ಲಿ ಹಾಕಿದಾಗ ತುಂಬಾ ಜನ ಕೇಳಿದ ಕಾಮನ್ ಕ್ವಶನ್ಸ್ ಹೀಗಿವೆ. ಅದರಲ್ಲಿ ಮೊದಲನೆಯದು, ಹೌ ಟು ಓವರ್ಕಮ್ ಫೈಯರ್ ಅಂಡ್ ಡೆವಲಪ್ ಫೋಕಸ್ ಆನ್ ಒನ್ಸ್ ಗೋಲ್ಸ್. ಬಹಳ ಮುಖ್ಯ ಇದು. ಹೇಗೆ ನಾವು ಭಯವನ್ನ ಗೆದ್ದು ನಿಲ್ಲಬೇಕು ಮತ್ತು ನಮ್ಮ ಗುರಿಯನ್ನು ಸಾಧಿಸಬೇಕು. ಪ್ರತಿಯೊಬ್ಬರಿಗೂ ಬೇಸಿಕ್ ಪ್ರಾಬ್ಲಮ್ ಇದೆ. ನಮಗೆ ಯಾವಾಗಲೂ ಕಾಡ್ತಕ್ಕಂಥದ್ದು ಒಂದು ಗುರಿ, ಅದು ಸಾಧನೆ ಹೊರಟಾಗ ಬರ್ತಕ್ಕಂಥ ಭಯ. ತುಂಬಾ ಜನಗಳಲ್ಲಿ ಗುರಿನೇ ಇಲ್ಲದೆ ಇರ್ತಾರೆ, ಅವರಿಗೇನು ಯೋಚನೆ ಇಲ್ಲ. ಗುರಿ ಇಲ್ಲದೆ ಇರೋದೇ ಭಯ ಅಷ್ಟೇ ಅವರಿಗೆ. ಗೋಲ್ಲೆಸ್ ಲೈಫ್, ಏನು ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಗೋಲ್ ಇದ್ದವರಿಗೆ ಅದನ್ನು ಹೇಗೆ ಸಾಧಿಸಬೇಕು, ಸಾಧಿಸ್ತೇವೋ ಇಲ್ಲೋ ಅಂತ ಆತಂಕ. ಭಗವದ್ಗೀತೆಯ ಮೂಲಭೂತ ಸಮಸ್ಯೆಗಳಲ್ಲಿ ಅರ್ಜುನನ ಸಮಸ್ಯೆ ಅದಾಗಿತ್ತು ಬಹಳ ಮುಖ್ಯ ಅಂತ ಹೇಳಿದ್ರು. ನಮ್ಮೆಲ್ಲರ ಸಮಸ್ಯೆ ಅಷ್ಟೇ ಅಲ್ಲ, ಅರ್ಜುನನ ಬೇಸಿಕ್ ಪ್ರಾಬ್ಲಮ್ ಅದೇ ಇತ್ತು. ಅರ್ಜುನ ಮೊದಲನೇ ಅಧ್ಯಾಯದಲ್ಲೇ ಕೃಷ್ಣ ಮುಂದೆ ಹೇಳ್ಕೊತಾನೆ, ದುಷ್ಪ್ರೇಮಂ ಸ್ವಜನಂ ಕೃಷ್ಣ ಯೂಸ್ವಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡಿವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನಚ ಶಕ್ನೋಂ ವ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಇದೆಲ್ಲ ಅರ್ಜುನನ ಮನಸ್ಸಿನಿಂದ ನಡೆದಂತಹ ಒಂದು ವೇಷವಾದ ಗೊಂದಲಗಳು. ಬಹಳ ಮುಖ್ಯವಾಗಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ವೇಪತು ಅಂದ್ರೆ ನಡಕ, ನನ್ನ ದೇಹ ನಡಕ ಉಂಟಾಗಿಬಿಟ್ಟಿದೆ. ರೋಮಹರ್ಷಶ್ಚ ಜಾಯತೆ, ರೋಮಾಂಚನ ಆಗ್ತಾ ಇದೆ. ಇದು ಆತ ಹೇಳ್ಕೊಂಡಿತ್ತು. ಪ್ರಸಂಗ ಏನು, ಯುದ್ಧ ಮಾಡಬೇಕಾಗಿದೆ, ಯುದ್ಧ ಮಾಡಬೇಕಾಗಿದೆ. ಸಾಮಾನ್ಯ ಕೆಲಸ ಯಾವುದೇ ಒಂದು ಕೆಲಸನೂ ನಮಗೆ ಆ ಕಾಲಕ್ಕೆ ಅದು ಚಾಲೆಂಜೇ. ಯುದ್ಧ ಅಂತಲೂ ಎಲ್ಲಾ ಚಾಲೆಂಜ್ಗಳ ಮಧ್ಯೆ ಚಾಲೆಂಜ್ ಆಫ್ ಆಲ್ ಚಾಲೆಂಜಸ್ ಇದ್ದಾಗಿ ಅದು ಮಹಾಭಾರತ ಯುದ್ಧ ಅಂದ್ರೆ ಫೈನಲ್ಸ್. ಅದು ಈ ಟೆಸ್ಟ್ ಆಡ್ತಿರ್ಬೇಕಾದ್ರೆ ಎಲ್ಲ ದಿವಸಗಳು ಕೂಡ ಎಲ್ಲ ಟೆಸ್ಟ್ಗಳು ರೋಮಾಂಚಕವಾದರೂ ಕೂಡ ಆ ಸೀರೀಸ್ ಈಕ್ವಲ್ ಆಗಿದ್ದಾಗ ಅಂತ ಹೊತ್ತಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ. ಕೌರವ ಪಾಂಡವರ ಒಂದು ಸೈನ್ಯಗಳು ದಾಖಲೆಯ ಸೈನ್ಯಗಳು. ಅಂತ ಸಮಯದಲ್ಲಿ ಅರ್ಜುನನಿಗೆ ಒಂಥರ ಭಯ ಉಂಟಾಗಿದೆ. ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಆಗೋ ಭಯ ಬೇರೆ, ಅರ್ಜುನಿಗಾದ ಭಯ ಬೇರೆ, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ನಮಗೆ ಸಾಮಾನ್ಯವಾಗಿ ಭಯ ಆಗೋದೇನು, ಶತ್ರುಗಳನ್ನು ಕಂಡಾಗ ನಾವೇ ಗೆಲ್ತೀವೋ ಅವರೇ ಗೆಲ್ತಾರೋ, ಕೊಂದು ಬಿಟ್ರೆ ಹೇಗೆ, ಸತ್ರೆ ಹೇಗೆ ಅಂತ ಯೋಚನೆ ಬರುತ್ತೆ. ಅರ್ಜುನನಿಗೆ ಅದಕ್ಕಿಂತ ಹೆಚ್ಚು ಸಮಸ್ಯೆ ಅಂದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕೃಪಯಾ ಪರಯಾ ವಿಷ್ಠ ವಿಷೀದನ್ ನಿಧಮ ಬ್ರವಿ. ಹೆಚ್ಚಿನ ಕೃಪೆಗೊಳಗಾಗ್ತಾನೆ ಅರ್ಜುನ, ತುಂಬಾ ಕೃಪೆಗೆ ಒಳಗಾಗಿಬಿಟ್ಟು ಅರ್ಜುನ ಈ ಒಂದು ಆತಂಕಕ್ಕೊಳಗಾಗ್ತಾನೆ. ಅಂದ್ರೆ ಆತನ ಭಯ ಸಾತ್ವಿಕ ಭಯ, ಸಾತ್ವಿಕ ಭಯ. ವಿದ್ಯಾ ಎಂತ ರ್ಯಾಂಕ್ ಸ್ಟೂಡೆಂಟ್ಗೂ ಪರೀಕ್ಷೆ ಅಂದ್ರೆ ಒಂಥರ ಭಯ ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿ ಓದ್ದವನಿಗೂ ಕೂಡ ಒಂಥರ ಟೆನ್ಷನ್, ಪರೀಕ್ಷೆ ಅಂದ್ರೆ ಟೆನ್ಷನ್ನೇ ಅದು ಒಂಥರ. ಓದ್ದೇ ಇದ್ದವನಿಗೆ ಟೆನ್ಷನ್ ಬೇರೆ, ಅವನ ಟೆನ್ಷನ್ ಇವನ್ ಟೆನ್ಷನ್ ತುಂಬ, ಅವನು ಸಾತ್ವಿಕ ಟೆನ್ಷನ್, ಅವನು ಇವೊಂದು ತಾಮಸ ಟೆನ್ಷನ್ ಅಷ್ಟೇ. ಅರ್ಜುನಿಗೆ ಅಂತ ಒಂದು ಟೆನ್ಷನ್ ಇತ್ತು. ಎಲ್ಲ ಪೂಜ್ಯರು ನಿಂತಿದ್ದಾರೆ ಯುದ್ಧದೊಳಗೆ. ಅರ್ಜುನನಿಗೆ ಯುದ್ಧ ಗೆಲ್ಲಲು ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಸಹಜವಾದಂಥ ಬಯಕೆ ಇತ್ತು. ಯುದ್ಧ ಗೆಲ್ಲಲೇಬೇಕು ಅಂತ ಆದರೆ ಎದುರು ಕೊಲ್ಲಲೇಬೇಕು ಅಂತ ಸಮಸ್ಯೆ ಇತ್ತು. ಗೆಲ್ಲಲೇಬೇಕು ಅಂತಂದ್ರೆ ಕೊಲ್ಲಲೇಬೇಕು, ಯಾರನ್ನು ಕೊಲ್ಲಬೇಕು, ತಮ್ಮದೇ ಜನಗಳನ್ನು ಕೊಲ್ಲಬೇಕು, ಇದು ಸಮಸ್ಯೆ ಆಗಿರೋದು. ಅದನ್ನೇ ದುಷ್ಟೇವಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತ, ನಮ್ಮ ಜನಗಳ ಮೇಲೆ ಯುದ್ಧ ಮಾಡೋದು ಇದು ನಿಜವಾದ ಸಮಸ್ಯೆ. ಆಗ ಅರ್ಜುನಿಗೆ ಸಹಜವಾಗಿಯೇ ನಡುಕ ಉಂಟಾಯಿತು. ಭೀಷ್ಮದ್ರೋಣಾದಿಗಳು ವೀರರು ಎಂಬುದೆಲ್ಲ ಒಂದು ಭಾಗ, ಅವರೆಲ್ಲ ಚೆನ್ನಾಗಿ ತಿಳ್ಕೊಂಡವರು. ಆದರೆ ಪೂಜ್ಯರು ಎಂಬುದು ಇನ್ನೊಂದು ಭಾಗ, ಪೂಜ್ಯರು ಸಮರ್ಥರು ಎರಡೆರಡು ಸೇರಿ. ನಮ್ಮ ಅಪೋನೆಂಟು ಬರೀ ಕಾಂಪಿಟೆಂಟ್ ಆಗಿದೆ, ನಮ್ಗೆ ಯೋಚನೆ ಇಲ್ಲ, ಅದು ಬೇರೆ ರೀತಿ ಅಟ್ಯಾಕ್ ಮಾಡಬಹುದು. ಅವರು ಗೌರವಾನ್ವಿತ ವ್ಯಕ್ತಿಗಳಾದರೆ ನಮಗೆ ಆಗ ಸಮಸ್ಯೆ ಆಗ, ಅವ್ರನ್ನ ಗೆಲ್ಲೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ, ನಾವು ಸೋತರೂ ಪರವಾಗಿಲ್ಲ, ಅವರು ಅವ್ರನ್ನ ಗೆಲ್ಲಬಾರದು ಅನಿಸಿಬಿಡುತ್ತೆ. ಆಗ ನಮ್ಮ ಗೋಲ್ ತಪ್ಪಿ ಹೋಗುತ್ತೆ, ಗೆಲ್ಲಬೇಕು ಅನ್ನೋ ಗೋಲೆ ಹೋಗಿಬಿಡುತ್ತೆ. ಅರ್ಜುನನ ಸಂಕಷ್ಟ ಅಂಥದ್ದು, ಇದು ಸಾತ್ವಿಕ ಭಯ. ಅಂತ ಭಯದಲ್ಲಿ ಒಂದು ಕೆಲವರು ತಿಳ್ಕೊಂಡಿರ್ತಾರೆ, ಎಲ್ಲ ಭಯವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗೋದೇ ಇಲ್ಲ, ಒಂದಲ್ಲೊಂದು ಭಯ ಯಾವಾಗಲೂ ಕಾಡ್ತಾನೆ ಇರೋದು. ಅದಕ್ಕೆ ಯಾವುದೇ ದೇವತೆಗಳ ಚಿತ್ರದ ಅಭಯ ಹಸ್ತ ಇಟ್ಟಿರ್ತಾರೆ ಸಾಮಾನ್ಯವಾಗಿ, ಅಂದ್ರೆ ಭಯಪಡಬೇಡಿ ಅನ್ನೋ ಸಂದೇಶ ಅದು. ಯಾಕಂದ್ರೆ ಭಯ ಇರೋದ್ರಿಂದ, ಭಯ ಇರೋದ್ರಿಂದ ಈ ರೋಗಿ ಅಲ್ದವನು ಡಾಕ್ಟರ್ ಹತ್ರ ಯಾಕೆ ಹೋಗ್ತಾನೆ, ಭಯ ಇಲ್ಲದೆ ಇದ್ದವರು ದೇವತೆಗಳ ಹತ್ರ ಯಾಕೆ ಹೋಗ್ತಾರೆ, ಭಯ ಇದ್ದೇ ಇರುತ್ತೆ ಅವರಿಗೆ. ಆದರೆ ಅರ್ಜುನನದು ಸಾತ್ವಿಕ ಭಯ, ಅದಿರಲೇಬೇಕಾದ ಭಯ ಅಂತ ಅಂದ್ರೆ ಆಫೀಸರ್ಸ್ ಇರ್ತಾರೆ ತುಂಬಾ ಬೇಕಾದವರು, ಭಾರಿ ಪ್ರಿಯರು ಅವ್ರು, ಯಾವಾಗ ಬೇಕಾದ್ರೂ ಬನ್ನಿ ಅಂತ ಫ್ರೀಯಾಗಿ ಹೇಳಿರ್ತಾರೆ. ಇಷ್ಟಾದ್ರೆ ಒಂಥರ ಯೋಚನೆ, ಅವ್ರು ಎಷ್ಟಾದ್ರೂ ಅಧಿಕಾರಿಗಳಲ್ಲ ಅಂತ ಮನಸ್ಸಲ್ಲಿರು, ಅದು ತುಂಬಾ ಒಳ್ಳೇದು. ಅದು ಬಿಡಿ, ಹಾಗೂ ಹೇಳಿದ್ದಾರೆ ಅಂತ ಹೋಗ್ಬಿಟ್ಟು ಯಾಕೊಂಡು ನೋಡಿ ತಪ್ಪ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರ ಮುಂದೆ. ಎಷ್ಟೇ ಒಳ್ಳೆಯವರಾಗಿದ್ರು, ಎಷ್ಟೇ ನಮಗೆ ಹೇಳಿದ್ರು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟುಬಿಟ್ಟು ದುರ್ಲಾಭ ಪಡೆಯಲಿಕ್ಕೆ ಹೋಗ್ತಕ್ಕಂಥ ಭಯ, ಅದು ತಾಮಸ ಭಯ. ಇವತ್ತು ನಮ್ಮ ಜೀವನದಲ್ಲಿ ಇಂಥ ಭಯ ಬರುತ್ತೆ ಎಷ್ಟೋ ಸಲ, ಇಂಥ ಭಾಗ ಬರುತ್ತೆ. ಇವತ್ತು ಎಷ್ಟೋ ಸರ್ತಿ ಚಿಕ್ಕ ಸ್ಟೂಡೆಂಟ್ಸ್ಗೇನೆ ತಮ್ಮ ತಂದೆ ತಾಯಿಗಳಿಗೆ ತಮ್ಮ ಸಮಸ್ಯೆ ಹೇಳೋದಕ್ಕಾಗೋದಿಲ್ಲ, ಕೆಲವು ಸಲ ಹೇಳೋದಕ್ಕಾಗೋದಿಲ್ಲ, ಅದು ಆತಂಕದ ಬಗ್ಗೆ ಇರ್ತಾರೆ. ಅಂಥದ್ರೆ ಹೇಗೆ ಓವರ್ಕಮ್ ಮಾಡಬೇಕು ಒಂದು ಪ್ರಶ್ನೆ ಅದು. ಅದಕ್ಕೆ ಅರ್ಜುನನ ಸಮಸ್ಯೆಯನ್ನು ಎರಡನೇ ಮೊದಲನೇ ಅಧ್ಯಾಯದಲ್ಲಿ ಸ್ಪಷ್ಟ ಹೇಳದಂದು ಹೇಳ್ತಕ್ಕಂಥ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೇರ ಉತ್ತರ, ಮತ್ತೆ ಇದು ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್. ಭಗವಂತನಾದ ಕೃಷ್ಣ ಹೇಳ್ತಾನೆ ಅರ್ಜುನ, ಸ್ವಧರ್ಮಮಿ ಚಾವೇಕ್ಷ ನಾವಿಕಂಪಿತು ಅರ್ಹಸಿ, ಧರ್ಮ್ಯಾಧ್ಯ ಯುದ್ಧಾಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಡೈರೆಕ್ಟ್ ಆನ್ಸರ್, ನೀನು ನಾವಿಕಂಪಿತು ಅರ್ಹಸಿ, ನಡ್ಕೊಡ್ದು ಹಾಗೆಲ್ಲ ಭಯಪಡುವ ಕಾರಣ ಇಲ್ಲ. ಆ ಭಯ ಯಾವಾಗ ಹೋಗುತ್ತೆ ಅಂದ್ರೆ ಸ್ವಧರ್ಮಮಿ ಚಾವೇಕ್ಷ, ಇದು ನಿನ್ನ ಕರ್ತವ್ಯ ಅಂತ ಅರ್ಥ ಮಾಡಿಕೊಂಡ ಮೇಲೆ ನಡಕ ಹೋಗಿಬಿಡುತ್ತೆ ಅಂತ ಹೇಳ್ತಾ. ಇದು ಕರೆಕ್ಟ್ ಆನ್ಸರ್. ನಮಗೆ ನಡಕ ಬರೋದು ಯಾವಾಗ ಅಂತ ಕೇಳಿದ್ರೆ, ನಾವು ಮಾಡಬಾರದನ್ನು ಮಾಡ್ಲಿಕ್ಕೆ ಹೊರಟಾಗ ಬರೋ ಭಯ ತಪ್ಪು ಭಯ ಅದು. ಆದರೆ ಮಾಡಬೇಕಾದ ಕರ್ತವ್ಯವನ್ನು ಮಾಡ್ಲಿಕ್ಕೆ ಹೊರಟ ಕಾಲಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಈ ಕಂಡಕ್ಟರ್ ಟಿಕೆಟ್ ತೊಗೊಂಡಿ ಚೆಕ್ಕಿಂಗ್ ಬರ್ತಾನೆ, ಅವ್ರಿಗೆ ಭಯ ಇಲ್ಲ, ಅದಕ್ಕೆ ಅವ್ನ ಡ್ಯೂಟಿನೇ ಅದು. ನಾವೆಲ್ಲ ಕೇಳೋಕ್ಕೆ ಸುಮ್ಮನೆ ಕುಡಿಯೋದಕ್ಕೆ ನಿಮ್ಗೆ ಯಾಕಾದಲ್ಲ ಅಂತ ಕೇಳ್ತಾರೆ. ನಾನು ಕೇಳೋದಕ್ಕೆ ನಮಗೆ ಭಯ. ಈ ಬಸ್ಸಲ್ಲಿ ಹೋಗ್ತಿರ್ತೀರಿ ನೋಡಿ, ಸಾಮಾನ್ಯವಾಗಿ ಬೆಲ್ ಹೊಡೆದು ನಿಲ್ಲಿಸೋ ಪದ್ಧತಿ ಇದೆ. ಈ ಕಂಡಕ್ಟರ್ ಬೆಲ್ ನೋಡಿ ರೀತಿಯೇ ಬೇರೆ, ಅವ್ರೊಳಗೆ ಕಾನ್ಫಿಡೆನ್ಸ್ ಇರುತ್ತೆ. ಉಳಿದೋ ಬೆಲ್ ನೋಡಿದಾಗ ಆ ಥರ ಕಾನ್ಫಿಡೆನ್ಸ್ ಇರೋದಿಲ್ಲ, ಆ ಸೌಂಡೇ ಚೇಂಜ್ ಆಗುತ್ತೆ. ಉಳಿದೋ ಹೊರಟದ ಕಾಲಕ್ಕೆ ಆ ಒಂದು ಸ್ಟ್ರೆಂತ್ ಇರೋದಿಲ್ಲ, ಅದರಲ್ಲಿ ಆ ಇಂಟೆನ್ಸಿಟಿ ಇರೋದಿಲ್ಲ. ಕಂಡಕ್ಟರ್ ಒಳ್ಳೆ ಅಥಾರಿಟಿ ಅಥೆಂಟಿಕ್ ಆಗಿ ಹಾಕ್ತಾನೋ, ಅಥಾರಿಟೇಟಿವ್ ಬೆಲ್ ಹೊಡಿತಾನೆ. ಬಿಕಾಸ್ ಅವ್ರ ಅಪಾಯಿಂಟ್ ಆಗಿರೋದೆ ಅದಕ್ಕೋಸ್ಕರ. ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಸ್ಟಾಪ್ ಇಲ್ಲದ ಹೇಳ್ಕೋ ಇನ್ನೂ ಕಷ್ಟ, ನಮಗೆ ಸ್ಟಾಪ್ ಇರೋದಿಲ್ಲ, ತಗೊಳ್ಬೇಕಾಗಿರುತ್ತೆ. ನಾವು ಹೊಡಿತೇವೆ, ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಯಾರಿಗೆ ಹೊಡೆದಿರೋದಕ್ಕೆ ಭಯ ಆಗಿಬಿಡುತ್ತೆ, ಯಾರು ಬೆಲ್ ಹೊಡೆದ್ರು ಅಂತ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ ಆಗಿಬಿಡುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ಯಾವುದು ನಮ್ಮ ಫೀಲ್ಡ್ ಅಲ್ಲ, ಯಾವುದು ನಮ್ಮ ಕರ್ತವ್ಯ ಅಲ್ಲ, ಅದನ್ನ ಮಾಡ್ಲಿಕ್ಕೆ ಹೋದ ಭಯ ಬರುತ್ತಲ್ಲ, ಆ ಭಯನ ಗೆಲ್ಲಕ್ಕೆ ಹೋಗಬಾರದು. ಆ ಕೆಲಸನ ಬಿಟ್ಟುಬಿಡ್ಬೇಕು. ಕಳತನ ಹೇಗೆ ಗೆಲ್ಲಬೇಕು, ಕಳತನ ಮಾಡಕ್ಕೆ ಭಯ ಆಗುತ್ತೆ, ಹೇಗೆ ಗೆಲ್ಲಬೇಕು ಅಂತ ಕೇಳಿದ್ರೆ, ಭಯ ಗೆಲ್ಲಬಾರದು, ಕಳತನೇ ಬಿಡಬೇಕಾಗ. ಉಪಾಯ ಕಳತನ ಮಾಡ್ಬೋದು ಅಂತ ಕೇಳಿದ್ರೆ, ಚೆಕ್ ಸಕ್ಕರೆ ಹೊಡಿಲೇಬೇಕಲ್ಲ, ಎಷ್ಟು ಧೈರ್ಯ ಹೊಡಿಬೋದು ಅವೆಲ್ಲ ಕೇಳಕ್ ಹೋಗ್ಬಾರ್ದು. ಸಕ್ಕರೆ ಹೊಡಿಬಾರ್ದು ಅಂತ ಹೇಳಬೇಕೆ ಹೊರತು ಕಾಫಿ ಹೇಗೆ ಹೊಡಿಬೇಕು ಸ್ವಲ್ಪ ಧೈರ್ಯ ಕೊಡ್ತೀರಾ ಅಂತ ಕೇಳಿದ್ರೆ ಕಾಫಿ ಹೊಡಿಕೊಡುದು ಅಂತ ಹೇಳಬೇಕಾಗ. ಅಲ್ಲಿ ಉತ್ತರವನ್ನು ಹೇಗೆ ಬೆಳಿಬೇಕು ಅದ್ರ ಧೈರ್ಯ ಕೊಡಬಹುದು. ನಮ್ಮಲ್ಲಿ ಎಷ್ಟೋ ತಪ್ಪುಗಳು ಇಂಥದ್ದಾಗಿರುತ್ತೆ, ನಾವು ಮಾಡಬಾರದನ್ನ ಮಾಡದ ಹೊರಟಿರ್ತೇವೆ, ಆಗ ಒಂದು ಧೈರ್ಯ ಉಪಯೋಗಿಸ್ತೇವಲ್ಲ ಆ ಧೈರ್ಯ ಇರಕೂಡುದು. ಆಗ ಧೈರ್ಯವನ್ನು ಇಟ್ಕೊಳಕ್ ಹೋಗ್ಬಾರ್ದು, ಕೆಲಸವನ್ನೇ ಬಿಟ್ಟುಬಿಡಬೇಕಾಗ. ಆದ್ರೆ ಮಾಡಬೇಕಾದ ಕೆಲಸ ಮಾಡಕ್ ಹೋದ ಭಯ ಬರುತ್ತಲ್ಲ, ಆಗ ಅದು ಕರ್ತವ್ಯ ಅಂತ ನಾವು ಕನ್ವಿನ್ಸ್ ಮಾಡ್ಕೊಂಡು ಬಿಟ್ರೆ ಭಯ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿದೆ. ಇನ್ಸ್ಪೆಕ್ಟರ್ ಮಿನಿಸ್ಟರ್ ಅರೆಸ್ಟ್ ಮಾಡ್ಬೇಕೀಗ, ಸಾರಿ ಸಾರಿ ಅರೆಸ್ಟ್ ಮಾಡ್ತಾನೆ, ಬಿಕಾಸ್ ತಪ್ಪಿತಸ್ಥ ಇವ್ರಿಗೆ ಅರೆಸ್ಟ್ ವಾರೆಂಟ್ ಕೈ ಇಟ್ಕೊಂಡಿದ್ದಾರೆ. ಅರೆಸ್ಟ್ ಮಾಡೋದು ಭಯ ಇಲ್ಲ ಅವನಿಗೆ, ಅದು ಸುಮ್ಮನೆ ಮಾಡಕ್ ಹೋದ್ರೆ ಮಾಡಕ್ಕಾಗೋದಿಲ್ಲ. ಕರ್ತವ್ಯ ಪ್ರಜ್ಞೆ ಮನುಷ್ಯನ ಭಯವನ್ನ ಗೆಲ್ಲುತ್ತೆ. ಒಟ್ಟು ಸಾರಾಂಶ ಇಷ್ಟು, ಕರ್ತವ್ಯ ಪ್ರಜ್ಞೆ ಇಂದ ಮನುಷ್ಯ ತನ್ನ ಭಯವನ್ನ ಗೆಲ್ಲಬಹುದು. ಇದು ಯೋಚನೆ ಮಾಡಿದರೆ ಇವತ್ತು ಡಾಕ್ಟರ್ಸ್ ಇರ್ತಾರೆ, ತಮ್ಮ ಕ್ಲೋಸ್ ರಿಲೇಟಿವ್ ಆಪರೇಷನ್ ಮಾಡಬೇಕು, ಮಾಡಕ್ ಆಗೋದಿಲ್ಲ ಅವ್ರ ಕೈಲಿ, ಒಂಥರ ಟೆನ್ಷನ್ ಅವ್ರಿಗೆ. ಅರ್ಜುನಿಗೆ ಆದಾಗ ದೊಡ್ಡವ್ರಿಗೆ ಆಪರೇಷನ್ ಮಾಡ್ತೇನೆ ಅಕಸ್ಮಾತ್ ಏನಾದ್ರು ಆಗಿಬಿಟ್ರೆ ಭಯ ಅವ್ರಿ, ನನ್ನಿಂದ ಹೋಯ್ತು ಅಂತ ಆಗುತ್ತೆ ಕೊನೆವರೆಗೂ ಕೂಡ. ಮಧ್ಯ ಮಧ್ಯೆ ಅನುಕಂಪ ಕಾಡುತ್ತೆ ಅವ್ರಿಗೆ, ಪೇಷಂಟ್ಗಿಂತ ಹೆಚ್ಚಾಗಿ ಪೂಜ್ಯ ಕಾಣ್ತಾನ, ಪೇಷಂಟ್ ಅಂತ ಹೆಚ್ಚು ಪೂಜ್ಯ ಕಾಣ್ತಾನೆ. ಆದ್ರೆ ಪೂಜ್ಯತೆಯನ್ನು ಮರ್ತು ಬಿಡಬೇಕಾಗ, ಅಲ್ಲಿ ಮಾಡಬೇಕಾದ ಬರೀ ಪೇಷಂಟ್ ಅಷ್ಟೇ, ಅವ ಧೈರ್ಯ ಮಾಡಕ್ಕೆ ಬರುತ್ತೆ. ಇವತ್ತು ಎಂಥ ಪ್ರಸಂಗದಲ್ಲೂ ಕೂಡ ನಮ್ಮ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ, ಕ್ಲೋಸ್ ರಿಲೇಟಿವ್ಸ್ ಎಕ್ಸಾಮ್ ಕೂತಿದ್ರೆ ಅವ್ರ ಪೇಪರ್ ವ್ಯಾಲ್ಯೂಯೇಷನ್ ಕೊಡೋದಿಲ್ಲ ಇವ್ರಿಗೆ, ಯಾಕೆ ಇಲ್ಲ ಮೋಸ ಮಾಡೇ ಮಾಡ್ತಾರೆ, ಒಂದಲ್ಲ ಒಂಥರ ಮೋಸ ಮಾಡ್ತಾರೆ. ತಮ್ಮ ವರ್ಗದ ಹೆಚ್ಚು ಮಾರ್ಕ್ಸ್ ಆಗೋ ಚಾನ್ಸಸ್ ಇದೆ, ಅಥವಾ ತಮಗೆ ಆಗದೆ ಇದ್ದವರು ಅಂತೇಳಿ ಫೇಲ್ ಮಾಡೋ ಚಾನ್ಸಸ್ ಇರುತ್ತವ. ಅದು ಓವರ್ಕಮ್ ಮಾಡಬೇಕಾದ್ರೆ ಓವರ್ಕಮ್ ಮಾಡೋ ಜನಗಳಿದ್ರೆ ನೋ ಪ್ರಾಬ್ಲಮ್, ಆದ್ರೆ ಉಳಿದವರಿಗೆ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಸರ್ಕಾರ ರೂಲ್ ಮಾಡ್ಬಿಡುತ್ತೆ ಅಂತವ್ರು ಎಕ್ಸಾಮಿನರ್ಶಿಪ್ ಅಕ್ಸೆಪ್ಟೇ ಮಾಡಬಾರ್ದು ಆ ವರ್ಷ ಅಂತ. ಆದ್ರೆ ಯಾರಿಗೆ ಸಾಮರ್ಥ್ಯ ಇರುತ್ತಲ್ಲ ಅವರಿಗೆ ಯೋಚನೆ ಇದೆ. ಇವತ್ತು ಅರ್ಜುನ ಆಗಿದ್ದಾರೆ, ಅರ್ಜುನ ಕರ್ಣನ ಜೊತೆ ಯುದ್ಧವನ್ನು ಮಾಡ್ತಾನೆ, ಕರ್ಣ ಅಣ್ಣ ಅದು ಕರ್ಣನ ಕೊಂದು ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅರ್ಜುನ ತುಂಬಾ ದುಃಖ ಪಡ್ತಾನೆ, ಎಷ್ಟೆಂತ ಕೆಲಸ ಮಾಡಿದ್ರೆ ಅಣ್ಣನ ಕೊಂದು ಬಿಟ್ಟಲ್ಲ ಅಂತ ಅರ್ಜುನ ಮಾತ್ರ ತುಂಬಾ ಕಾಡುತ್ತೆ. ಅದೇ ಭೀಮಸೇನಿಗೆ ಕರ್ಣ ಅಣ್ಣ ಅಂತ ಗೊತ್ತು. ಅರ್ಜುನ ಹೊಡೆದ ಪೆಟ್ಟಿಗಿಂತ ಕರ್ಣನನ್ನ ಭೀಮ ಹೊಡೆದಿದ್ದು ಜಾಸ್ತಿ. ಅರ್ಜುನ ಒಂದೇ ಸತಿ ಗೆಲ್ತಾನೆ ಅಷ್ಟೇನೆ, ದೊಡ್ಡ ಪೆಟ್ಟು ಹಾಕಿದ್ದು ಅರ್ಜುನ ಒಂದೇ ಸಲ. ಆದ್ರೆ ಭೀಮಸೇನ ಒಂದೇ ದಿವಸ 22 ಸಲ ಪೆಟ್ಟು ಹಾಕಿರ್ತಾರೆ ಒಂದೇ ದಿವಸ. ಆದ್ರೆ ಯುದ್ಧದ 14ನೇ ದಿವಸ ನಡೆದಂತ ಯುದ್ಧದೊಳಗೆ ಹಗಲು ಮತ್ತೆ ರಾತ್ರಿ ಎರಡು ಸೇರಿ 25 ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಭೀಮನಿಗೆ ಡೆಫಿನೆಟ್ ಆಗಿ ಅಣ್ಣ ಅಂತ ಗೊತ್ತು ಕರ್ಣ, ಯೋಚನೆ ಮಾಡೋದೇ ಇಲ್ಲ ಭೀಮಸೇನ. ಯಾತಕ್ಕೆ ಅಂದ್ರೆ ಇದು ನನ್ನ ಕರ್ತವ್ಯ, ಸೇರಬಾರದ ಪಕ್ಷ ಸೇರಿರ್ತಕ್ಕಂಥ ಕರ್ಣ ಅಣ್ಣ ಅನ್ನೋದು ಮುಖ್ಯ ಅಲ್ವೇ ಇಲ್ಲ, ಅವನಿಗೆ ಶತ್ರುಗಳಿಗೆ ಸಹಕಾರ ಕೊಡ್ತಾನಾದ್ರಿಂದ ಅವನನ್ನು ಪನಿಷ್ ಮಾಡಬೇಕು. ಅರ್ಜುನಿಗೆ ಭೀಮಸೇನೆ ಗೊಂದಲ ಇಲ್ಲ, ಅರ್ಜುನಿಗೆ ಗೊಂದಲ ಇದೆ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಯಾವುದೇ ವಿಷಯವನ್ನ ನಿರ್ಭಯವಾಗಿ ಮಾಡಿ ಯಶಸ್ಸು ಗಳಿಸಬೇಕು ಅಂತಿದ್ರೆ ಅದು ನಮ್ಮ ಕರ್ತವ್ಯ ಅನ್ನೋದನ್ನ ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕು ನಾವು ಫಸ್ಟ್. ಅದಲ್ಲ ಅಂದ್ರೆ ಬಿಟ್ಟೇ ಬಿಡಬೇಕು, ಬೇರೆ ದಾರಿನೇ ಇಲ್ಲ. ಹೌದು ಅಂತಾದ್ರೆ ಆ ಕರ್ತವ್ಯ ಬಂದು ಎಷ್ಟೆಷ್ಟು ಮನಸ್ಸಿಗೆ ಕನ್ವಿನ್ಸ್ ಮಾಡ್ಕೋತೀರೋ ಅಷ್ಟು ಸ್ಪಷ್ಟವಾಗಿ ನಿಮ್ಮ ಭಯ ಓವರ್ಕಮ್ ಮಾಡುತ್ತಾರೆ, ಮತ್ತೆ ಗೋಲನ್ನು ಸಾಧಿಸಕ್ಕೂ ಬರುತ್ತೆ, ಎರಡು ಒಟ್ಟಿಗೆ ಸೈಮಿಲ್ಟೇನಿಯಸ್ ಆಗಲಿ. ಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ, ಸ್ವಧರ್ಮಮಪಿ ಚಾವೇಚ್ಛ ನಾ ವಿಕಂಪಿತು ಮರಹಸಿ. ಮತ್ತೆ ಡಾಕ್ಟರ್ ಆಪರೇಷನ್ ಮಾಡೋ ಸ್ವಧರ್ಮ, ಇದು ಒಂದು ಪಾರ್ಟ್. ಅವಂದೇ ಕೇಸು, ಇನ್ನೂ ಸ್ವಧರ್ಮ ಜಾಸ್ತಿ ಆಯ್ತಾಗ, ಅವಂದೇ ಕೇಸ್ ಈಗ ಆಪರೇಷನ್ ಮಾಡಬೇಕಾಗಿದೆ. ಇವ್ ನಾಲ್ಕು ಜನ ಡಾಕ್ಟರ್ಸ್ ಇರ್ತಾರೆ, ಯಾರು ಬೇಕಾದ್ರೂ ಮಾಡಬಹುದು, ಆಗ ಅಟೆಂಡ್ ಮಾಡಿ ಆಗಿದೆ ಇವನಾಗ್ಲೇನೆ. ಆವತ್ತು ಇವುದೇ ಕೇಸು ಬೇರೆ ಚೆಗಾಡಾಗ ಸ್ವಧರ್ಮ ಅದು ಬಿಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಇದನ್ನ ಯೋಚನೆ ಮಾಡ್ತಾ ಹೊರಟ್ರೆ ಧರ್ಮ ಸ್ವಧರ್ಮ ಎರಡನೇ ನೆಕ್ಸ್ಟ್ ಸ್ಟೇಜ್. ಅದು ಧರ್ಮ್ಯಾಧಿ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚನ ವಿದ್ಯತೆ, ಇನ್ನೂ ಕನ್ಫರ್ಮ್ ಮಾಡ್ತಾರೆ ಪರಮಾತ್ಮ. ಅಂತಹದ್ರೆ ಆಲ್ಟರ್ನೇಟಿವ್ ಏನಾದ್ರು ಇದ್ರೆ ಮಾಡಿಬಿಡಬಹುದು ಅಂತ ಇನ್ನೊಂದು ಪ್ರಶ್ನೆ. ಈಗ ಆಲ್ಟರ್ನೇಟಿವ್ ಇದ್ರೆ ಮಾಡಿಬಿಡಬಹುದು ಅಂದ್ರೆ ನೋ ಅದರ್ ಆಲ್ಟರ್ನೇಟಿವ್ ಅಂತ ಹೇಳ್ತೀವಲ್ಲ, ಆಗ ಮಾಡಲೇಬೇಕಾಗುತ್ತೆ. ನೋ ಅದರ್ ಆಲ್ಟರ್ನೇಟಿವ್ ಮುಂದಿನ ಪ್ರಶ್ನೆ. ಅದು ಮೂರು ಭಾಗ ಇದೆ, ಧರ್ಮ ಸ್ವಧರ್ಮ ಪರಮಧರ್ಮ. ಅದಕ್ಕೇನೆ ಧರ್ಮ್ಯಾಧಿ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚನ ವಿದ್ಯತೆ. ಕ್ಷತ್ರಿಯರಿಗೆ ತುಂಬಾ ಕೆಲಸಗಳು ಉಂಟು. 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಶೌರ್ಯಂ ತೇಜಃ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಸ್ಥ್ಯ ಕ್ಷತ್ರಕರ್ಮ ಸ್ವಭಾವಜಂ. ಇಷ್ಟೆಲ್ಲ ಕ್ಷತ್ರಿಯರ ಗುಣಗಳ ವಿಷ್ಣು ಕೂಡ ಅವರ ಕರ್ತವ್ಯ ಕರ್ಮಗಳು. ಶೌರ್ಯಂ ಒಳ್ಳೆ ಶೂರತನ, ತೇಜಃ ತೇಜಸ್ವಿಯಾಗಿರೋದು, ದಾಕ್ಷ್ಯಂ ಎಕ್ಸಲೆನ್ಸ್ ಅದು ನಿಪುಣತೆ ಎಫಿಷಿಯನ್ಸಿ, ಆಮೇಲೆ ಧೃತಿ ಯುದ್ಧೇ ಚಾಪಿ ಅಪಲಾಯನಂ ಯುದ್ಧವನ್ನ ಮಧ್ಯೆ ಬಿಟ್ಟು ಓಡಿ ಹೋಗದೆ ಇರೋದು, ಆಮೇಲೆ ದಾನ ಮಾಡೋದು, ಈಶ್ವರ ಭಾವ ಕಂಟ್ರೋಲಿಂಗ್ ಕೆಪಾಸಿಟಿ ಎಲ್ಲ ಕ್ಷತ್ರಿಯ ಗುಣಗಳು
ಯಾವಾಗಲೂ ಇರಬೇಕು.
ಆದ್ರೆ ಅರ್ಜುನಿಗೆ ಅರ್ಜುನಿಗೆ ಏನ್ ಹೇಳ್ಬೋದು, ದಾನ ಮಾಡಿಬಿಡ್ತೇನೆ ಅಂತ ಕೇಳಿದ್ರೆ ಈಗ ಅದಲ್ಲ, ಯುದ್ಧನೇ ಅದು ಶ್ರೇಷ್ಠ. ಇಷ್ಟೆಲ್ಲ ಕೂಡ ಶ್ರೇಷ್ಠ ಯಾವುದಂದ್ರೆ ಯುದ್ಧವೇ ಭಾರಿ ಶ್ರೇಷ್ಠ. ಇದು ಬಹಳ ಮುಖ್ಯ. ಅಂದ್ರೆ ಧರ್ಮ ಸ್ವಧರ್ಮ ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡಿಕೊಳ್ಳಿ. ಬೆಳಿಗ್ಗೆ 9 ಗಂಟೆ ಪ್ರೋಗ್ರಾಮಿಷನ್ ನಿಮಗಿದೆ, ಯಾರೋ ಬರ್ತಾರೆ ಮಠದಲ್ಲಿ ಅಭಿಷೇಕ ಕೊಟ್ಟೆ ಪಂಚಾಮೃತ ಕೊಟ್ಟಿದ್ದೇನೆ ಬನ್ನಿ ಅಂತ ಕರೀತಾರೆ. ಇದೇ ಕ್ಲಬ್ ಕರೆದಿದ್ರೆ ಯೋಚನೆ ಇಲ್ಲ, ಯಾವಾಗ ಯಾರು ಬೈದು ಬಿಡ್ಬೋದಾಗಿ. ಮಠಕ್ಕೆ ಪಂಚಾಮೃತ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಅದು ಬೇರೆ. ಜೊತೆಗೆ ಮುಂದೆ ಸೇವಾ ಕರ್ತ ನಾನೇ ಅಂತ ಹೇಳ್ತಾನೆ. ಒಂದು ಕ್ಷಣ ಏನಾಗುತ್ತೆ ಅವನಿಗೆ, ದೇವಸ್ಥಾನಕ್ಕೆ ಹೋಗೋದು ವಾಸ್ತಿನ ಅಂತ ಕ್ಷಣ ಅನಿಸಿಬಿಡ್ಬಹುದು. ಆದ್ರೆ ಉತ್ತರ ಅಲ್ಲೇ ಇದೆ. ಪರೀಕ್ಷೆ 9-12 ಇದೆ, ಸಬ್ಸ್ಟಿಟ್ಯೂಟ್ ಅದಕ್ಕಿಲ್ಲ. ಮಠಕ್ಕೆ ಆಗಲೋಲಕ್ಕೂ ಬರುತ್ತೆ, ಬೇಕಾದ್ರೆ ಔಟರ್ ಬಲ್ಲೋಲಕ್ಕೂ ಬರುತ್ತೆ. ಕ್ಲಬ್ಗೆ ಹೋಗಲೇಬಾರದು, ಆ ವಿಚಾರ ಬೇರೆ. ಮಠಕ್ಕಾದ್ರೆ ಬಿಫೋರ್ ಹೋಗ್ಬೋದು, ಆಫ್ಟರ್ ಹೋಗ್ಬೋದು. ಎಕ್ಸಾಮ್ ಡೇಟ್ ಮತ್ತೆ 1 ಇಯರ್ ವೇಸ್ಟ್ ಆಗುತ್ತೆ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದು ಬರೋದಿಲ್ಲ ಅಂತ ಅವನಂದ್ರೆ ಪಾಪ ಅಲ್ಲ ಅದು. ದೇವಸ್ಥಾನಕ್ಕೆ ಈಗ ಬರೋದಿಲ್ಲ ಅಂತಾನೆ ಪಾಪ ಅಲ್ಲ, ಎಂದು ಬರೋದಿಲ್ಲ ಅಂದ್ರೆ ಪಾಪ. ಈಗ ಬರೋದಿಲ್ಲ ಯಾಕೆ, ಇದಕ್ಕಿಂತ ಬೆಟರ್ ಬಿಸಿನೆಸ್ ಇದೆ. ನಾನು ಎಕ್ಸಾಮಿನ ಮಾಡಲೇಬೇಕಾಗಿದೆ, ಬಹಳ ದೊಡ್ಡ ಕೆಲಸ ಅದು. ಅದು ಇಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಆ ಕಾಲವನ್ನು ನಾವು ಕಳ್ಕೊಳ್ಳೋದಕ್ಕಾಗೋದಿಲ್ಲ. ದಾರಿಯಲ್ಲಿ ಹಣ್ಣನ್ನು ಮುದುಕ ಬಿದ್ದಿದ್ದಾನೆ, ತುಂಬಾ ನೋಯ್ತಾ ಇದ್ದಾನೆ, ಅವನ ಮನೆ ಮುಗಿಸ್ಬೇಕು, ಎಕ್ಸಾಮಿನೇಷನ್ ಇದೆ. ಬೇರೆ ದಿವಸ ಆದ್ರೆ ಕ್ಲಾಸ್ ಬಿಟ್ಬಿಡ್ಬೋದು, ಕ್ಲಾಸ್ ಬಿಟ್ಟು ಸೀದಾ ಅವನ ಮನೆ ಕಟ್ಟು ಬಿಟ್ಬಿಡೋದು, ಯೋಚನೆ ಇಲ್ಲ. ಇದಷ್ಟೇ ಕ್ಲಾಸ್ಗಳಿಗೆ ಬರುತ್ತೆ, ಆಫ್ಟರ್ನೂನ್ ಕ್ಲಾಸ್ಗಳಿಗೆ ಬರುತ್ತೆ. ಎಕ್ಸಾಮಿನೇಷನ್ ಹಾಗೆ ಮಾಡಕ್ಕೆ ಬರೋದಿಲ್ಲ. ಏನ್ ಮಾಡ್ತಾನ ಅವನು, ಇನ್ನೊಬ್ಬರಿಗೆ ಒಪ್ಪಿಸ್ಬೋದು ಅಥವಾ ಅವನು ಸೇಫ್ ಆಗಿ ಸರಿ ಎಕ್ಸಾಮ್ ಇದ್ರಲ್ಲೇ ಓದ್ಬಿಟ್ಟು ಪ್ರಿನ್ಸಿಪಾಲ್ ಮೇಲೆ ಕೂಡಿಸೋದು ಬೆಟರ್ ಅವನು, ಆ ಮನೆ ಬಿಟ್ಟು ಬರ್ಲಕ್ಕೆ ಹೋಗ್ಬೋದು. ಅಂತ ಇಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಧರ್ಮ ಸ್ವಧರ್ಮ ಪರಮಧರ್ಮ ಥರ್ಡ್ ಕಾನ್ಸೆಪ್ಟ್, ಈ ಮೂರು ನಮಗೆ ಗೊತ್ತಾದ ಮೇಲೆ ಕನ್ಫ್ಯೂಷನ್ ಇರೋದೇ ಇಲ್ಲ. ನಮ್ಗೆ ಏನಾಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಧರ್ಮದ ಕಾನ್ಸೆಪ್ಟೇ ನಮ್ಮಲ್ಲಿಲ್ಲ. ಇನ್ನು ಸ್ವಧರ್ಮ ಪರಮಧರ್ಮ ಅಂಬೋದು ಇಲ್ಲವೇ ಇಲ್ಲ. ಆದ್ರಿಂದ ಯಾವಾಗಲೂ ಅಂಡರ್ ಪ್ರೆಷರ್ ವರ್ಕ್ ಮಾಡ್ತೇವೆ. ಅದನ್ನ ಓವರ್ಕಮ್ ಮಾಡಬೇಕಾದ್ರೆ ಫಸ್ಟ್ ನಾವು ಧರ್ಮ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಅಂತ ಆಯ್ತಾ. ಧರ್ಮ ಪ್ರಜ್ಞೆ, ಸ್ವಧರ್ಮ ಪ್ರಜ್ಞೆ, ಪರಮಧರ್ಮ ಪ್ರಜ್ಞೆ ಮೂರು ಸೇರಿದಾಗ ಯಾವ ಸಮಸ್ಯೆ ಬರೋದಿಲ್ಲ. ಬೆಳಿಗ್ಗೆ ನಾವು ಉದಾಹರಣೆಗೆ ಯಾವಾಗ ಬೇಕಾದ್ರೆ ಹೇಳ್ತೇವೆ, ನಮ್ಮ ಪ್ರಕಾರ ಸಂಡೇ ಅಂತೂ ನಮ್ಮ ಟೈಮಿಂಗೇ ಇಲ್ಲ, ಇವಾಗ ಫ್ರೀ ಅಂತ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ಕಾಲೇಜ್ ಇಲ್ಲ ಕರೆಕ್ಟು, ಆಫೀಸ್ ಇಲ್ಲ ಕರೆಕ್ಟು, ಕಾಲೇಜ್ ಆಫೀಸ್ ಬಿಟ್ಟು ಇನ್ನೊಂದು ಕೆಲಸ ಇದೆಯಲ್ಲ ನಮಗೀಗ. ಬೆಳಿಗ್ಗೆ ಸಕಾಲಕ್ಕೆ ಹೇಳಬೇಕು ಅಂಬುದು ಒಂದು ಜನಕ್ಕೆಲ್ಲ ಆಲ್ವೇಸ್ ಹೇಳಬೇಕು. ಅದು ಒಂದು ಎಲ್ಲ ಕಾಲಕ್ಕೆ ಕೇಳಬೇಕು. ಅದು ಎಷ್ಟು ಜನ ಫಾಲೋ ಮಾಡ್ತಾರೆ ಇವತ್ತು, ಸಂಡೇ ಅಂದ್ರೆ ಫ್ರೀ ಅಂತ ಕಾನ್ಸೆಪ್ಟ್ ಹಾಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ನಾವು ತಪ್ಪೆ ಫಸ್ಟ್ ಆಫ್ ಆಲ್ ಕಾಲೇಜ್ ಫ್ರೀ, ಆಫೀಸ್ ಫ್ರೀನೇ ಹೊರತು ದಿನನಿತ್ಯದ ಕರ್ಮ ಫ್ರೀ ಅಲ್ಲ. ಬಿಫೋರ್ ಸನ್ರೈಸ್ ಹೇಳಲೇಬೇಕು ಅಂಬುದು ಎಲ್ಲರಿಗೂ ಅಪ್ಲಿಕಬಲ್ ಆಗಿರ್ತಕ್ಕಂಥ ಧರ್ಮ. ಅದು ಅರ್ಥ ಮಾಡ್ಕೊಂಡ್ರೆ ನ್ಯಾಚುರಲಿ ಟೈಮ್ ಯೋಚನೆ ಮಾಡೋ ಕಾರಣ ಇಲ್ಲಾಗ ನಾವು ಆಪ್ಷನ್ ನಾವೇ ತಿಳ್ಕೊಂಡ್ಬಿಡ್ತೀವಿ ಇದು ಆಪ್ಷನಲ್ ನಮಗೆ ಅಂತ ಹೇಳಿ. ತಪ್ಪದು, ಇವತ್ತು ಆಪ್ಷನಲ್ ಮತ್ತು ಕಂಪಲ್ಸರಿ ತೀರ್ಮಾನ ಮಾಡೋರು ನಾವಲ್ಲ. ಇವತ್ತು ಆಫೀಸ್ನಲ್ಲಿ ನಮ್ಮ ಆಯ್ಕೆ ಅಲ್ಲ, ಅಪಾಯಿಂಟ್ ಮಾಡಿರ್ತಾರೆ, ಕೆಲಸ ಮಾಡಲೇಬೇಕು ನಾವು. ಅದನ್ನು ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಈ ಭಾವನೆ ಬಂದ್ರೆ ನಾವು ಆಫೀಸ್ ಅನ್ನು ನೋಡೋ ಕ್ರಮದಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಆದ್ರೆ ಧರ್ಮ ನೋಡೋ ಕ್ರಮದಲ್ಲಿ ಡಿಸಿಪ್ಲಿನ್ ನಮ್ಮಲ್ಲಿಲ್ಲ. ಇದನ್ನು ಯೋಚನೆ ಮಾಡಿದಾಗ ಫಿಯರ್ ಗ್ಯಾರಂಟಿ ಹೋಗುತ್ತೆ. ಅದನ್ನೇ ಮೊದಲೇ ಉತ್ತರ. ಅದಕ್ಕೆ ನಮ್ಮ ಜೀವನದಲ್ಲಿ ಭಯವನ್ನು ಗೆಲ್ಲಬೇಕು ಅಂತಿದ್ರೆ ಮೂಲತಃ ಧರ್ಮಜ್ಞಾನವನ್ನು ಬೆಳೆಸ್ಕೊಡ್ಬೇಕು. ಅದು ನಾಲೆಡ್ಜ್ ಅಂದ್ರೆ ನಾನು, ದಟ್ ಇಸ್ ರಿಯಲ್ ಪವರ್. ಯಾವುದನ್ನು ಗೆಲ್ಲಬೇಕಾದ್ರೂ ಕೂಡ ಜ್ಞಾನದ ಹೊರತು ಬೇರೆ ಯಾವುದರಿಂದ ಗೆದ್ದರೂ ಕೂಡ ಅದು ತಾತ್ಕಾಲಿಕ ಗೆಲುವೆ ಹೊರತು ನಿಜವಾದ ಗೆಲುವಲ್ಲ. ನಿಜವಾದ ಗೆಲುವನ್ನು ಹೊಂದಬೇಕು ಅಂತಿದ್ರೆ ನಾವು ಖಚಿತವಾದ ಜ್ಞಾನವನ್ನೇ ಹೊಂದಬೇಕು. ಇವತ್ತು ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಪುನಃ ಗಮನ ಕೊಡಬೇಕು. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಬಂದ್ರೆ ಧರ್ಮದ ಬಗ್ಗೆನೇ ವಿಚಾರ ಮಾಡೋದು. ಇವತ್ತು ಧರ್ಮವನ್ನು ಹೇಗೆ ಬೆಳೆಸಿಕೊಳ್ತಿದ್ದೇವೆ ಅಂದ್ರೆ ಉತ್ಸವ ಮಾಡಿ ಊಟ ಮಾಡಿಸಿ ಧರ್ಮ ಬೆಳೆಸಕ್ಕೆ ಟ್ರೈ ಮಾಡ್ತೇವೆ. ಅದು ಹೇಗಾಗುತ್ತೆ ಅಂದ್ರೆ ಕೂಲಿ ತಪ್ಪದೆ ಬಾ, ನೀನು ಊಟ ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೋ ಹಾಗೆ. ಇದೆಲ್ಲ ಟೆಂಪರರಿ ಮೆಜರ್ ಹೊರತು ನೇರ ಸೊಲ್ಯೂಷನ್ ಅಲ್ಲ. ಎಜುಕೇಟ್ ಮಾಡಬೇಕು, ಅಲ್ಲಿರೋ ಯಾವುದೇ ಒಂದು ಸಮಾಜ ಡೆವಲಪ್ ಆಗಬೇಕಾದ್ರೆ ಎಜುಕೇಟ್ ಮಾಡಬೇಕೆ ಹೊರತು ಈ ಇದೆಲ್ಲ ನಡೆಯೋದಿಲ್ಲ. ಇವೆಲ್ಲ ಕೂಡ ಇದು ಒಂದು ಸ್ಟೇಜ್ ಓಕೆ, ಬಿಗಿನರ್ಸ್ ನಡೆಯುತ್ತೆ ಹೊರತು ಇದ್ರ ಮೇಲೆ ಜೀವನ ಪೂರ್ತಿ ನಡೆಯಲಿಕ್ಕಾಗೋದಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲ ಕರ್ತವ್ಯವನ್ನು ಬಿಟ್ಟು ನಾವು ನಮಗೆ ಭಯ ಪಡ್ತೇವೆ. ಆಕ್ಚುಲಿ ಮತ್ತು ಸಿದ್ದ ಅಂತ ಹೇಳ್ಬೇಕಾದ್ರೆ ಭಯ ನಮಗೆ, ಜನ ಏನಂತಾರೋ ಏನಂತ ಭಯ ಇದೆ. ಯಾಕೆ ನಮ್ಗೆ ಗೊತ್ತಿಲ್ಲ, ಆದ್ರಿಂದ ಆ ಸಿದ್ಧಾಂತದ ಬಗ್ಗೆ ನಮಗೆ ಏನು ಗೊತ್ತಿಲ್ಲ, ಆದ್ರಿಂದ ಹೇಳೋದು ನಮ್ಗೆ ಸಂಕೋಚ ಆಗುತ್ತೆ. ಗೊತ್ತಾದ ಮೇಲೆ ಧೈರ್ಯ ಬರುತ್ತ, ಧೈರ್ಯ ಬರುತ್ತೆ. ಇವತ್ತು ಜ್ಞಾನವನ್ನು ಬೆಳೆಸ್ಕೊಳ್ಳೋದೆ ಎಲ್ಲ ಭಯವನ್ನು ಗೆಲ್ತಕ್ಕಂಥ ಮೂಲ. ಮಧ್ವಾಚಾರ್ಯರು ಈ ಸಮಯದೊಳಗೆ ಮಹಾ ಒಂದು ಶ್ಲೋಕವನ್ನು ಕೋಟ್ ಮಾಡ್ತಾರೆ ಮೋಕ್ಷ ಧರ್ಮ ಪರ್ವದಿಂದ. ಅದು ಬಹಳ ಬೇಸಿಕ್. ಅದು ಮಗ್ನಸ್ಯ ಹಿ ಪರೇ ಅಜ್ಞಾನೇ ಕಿಂನ ದುಃಖದಾರಂಭವೇ. ನಮ್ಮ ಜೀವನದಲ್ಲಿ ಎಲ್ಲ ದುಃಖದ ಮೂಲ ಯಾವುದು? ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಎಲ್ಲ ದುಃಖದ ಭಯ ಕೂಡ ದುಃಖದ ಫಾರಂ ಅಷ್ಟೇ. ಭಯ ದುಃಖದ ಫಾರಂ. ಎಲ್ಲ ದುಃಖದ ಮೂಲ ಯಾವುದು? ನೀವು ತುಂಬಾ ಯೋಚನೆ ನೀವೇ ಯೋಚನೆ ಮಾಡ್ತಾ ಹೋಗಿ, ಏನೇನೋ ಕಾರಣ ಸಿಗುತ್ತೆ ನಿಮಗೆ. ಕೊನೆಗೆ ಹೇಳ್ತಾರೆ ನಿಜವಾದ ಫೈನಲ್ ಆನ್ಸರ್ ಯಾವುದು ಅಂದ್ರೆ ಅಜ್ಞಾನ. ನಮಗೆ ತಿಳುವಳಿಕೆ ಇಲ್ಲದೆ ಎಲ್ಲ ದುಃಖದ ಮೂಲ ಅದು. ಅದು ಒಂದು ಬಂತು, ನೋ ಪ್ರಾಬ್ಲಮ್ ಮಠ. ನಾವು ದಾರಿಯಲ್ಲಿ ಹೋಗ್ತಿರ್ತೇವೆ, ಕಾರ್ ಪಂಚರ್ ಆಗಿಬಿಡುತ್ತೋ, ನಮಗೆ ಓಡಾಟ ಯೋ ಯೋ ಯೋಚನೆ ಮಾಡಿ ಶುರು ಮಾಡ್ತೇವೆ. ಆ ಎಕ್ಸ್ಪರ್ಟ್ ಡ್ರೈವರ್ ಅವನು, ಒಳ್ಳೆ ಮೆಕ್ಯಾನಿಕ್ ಕೂಡ ಹೌದಾ, ಅವನೇನು ಟೆನ್ಷನ್ನೇ ಮಾಡ್ಕೊಂಡಿಲ್ಲ. ಹಿರಿಯ ಸಾರ್ ಸ್ಟೆಪ್ನೇ ಆಗ್ತೀನಿ, ಒಂದು ನಿಮಿಷಕ್ಕೆ ಹೋಗ್ತೇವೆ, ಅವ್ರಿಗೆ ಟೆನ್ಷನ್ ಇಲ್ಲ, ನಮಗೆ ಬಾರಿಗೆ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಆದ್ರೆ ಅವನು ನೋಡ್ತಾ ಇರ್ತಾರೆ, ಚಪ್ಪೆ ಹೊಡ್ತಾರೆ, ಅದಿಲ್ಲ ಆ ಗಾಬರಿ ಆಗುತ್ತೆ, ಓ ಪ್ರಾಬ್ಲಮ್ ಬಂತು ಅಂತ ಹೇಳಿದ. ಇವತ್ತು ಕತ್ತಲೆಯಲ್ಲಿ ಭಯ ಪಡ್ತೇವೆ, ಕಾಣೋದಿಲ್ಲ ಅದರಿಂದ. ಕತ್ತಲೆ ಯಾತಕ್ಕೆ ಭಯ ಹುಡ್ಸುತ್ತೆ ಅಂದ್ರೆ ಕಾಣೋದಿಲ್ಲ ಅದರಿಂದ. ಮೊಸರು ಕತ್ತಲೆ ಭಯ ಹುಡ್ಸುತ್ತೆ, ಸ್ಪಷ್ಟ ಕಾಣೋದಿಲ್ಲ ಅದರಿಂದ. ಫುಲ್ ಬೆಳಕಿದ್ದಾಗ ನಮಗೆ ಭಯ ಆಗೋದಿಲ್ಲ. ಅದೇ ಜ್ಞಾನವನ್ನು ಬೆಳೆಸ್ಕೊಳ್ಳೋದೆ ಭಯವನ್ನು ಗೆಲ್ತಕ್ಕಂಥ ದೊಡ್ಡ ಉಪಾಯ. ಧರ್ಮಜ್ಞಾನ, ಸ್ವಧರ್ಮಜ್ಞಾನ, ಪರಮಧರ್ಮಜ್ಞಾನ, ಫೈನಲ್ ತತ್ವಜ್ಞಾನ. ತತ್ವಜ್ಞಾನ ಒಂದು ಬಂತು ಅಂದ್ರೆ ಭಯದ ಹೆಸರೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳುತ್ತೆ ನಮಗೆಲ್ಲ ತುಂಬಿಸ್ಬೇಕಾದ ಅದೇನೆ. ಇದು ನಾವು ಬಹಳ ಧೈರ್ಯವಾಗಿ ಬಹಳ ಗಮನ ಕೊಟ್ಟು ನಮ್ಮ ಜೀವನದ ಬಹುಮುಖ್ಯವಾದ ಭಾಗವನ್ನೆಲ್ಲ ಕೂಡ ಜ್ಞಾನ ಸಂಪಾದನೆ ಉದ್ಯೋಗ ಮಾಡ್ಕೋಬೇಕು. ನಾಲ್ಕನೇ ಅಧ್ಯಾಯದಲ್ಲಿ ಶ್ಲೋಕ ಬರುತ್ತೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ನೆಕ್ಸ್ಟ್ ಕ್ವಶನ್, ಇದೆಲ್ಲದನ್ನ ಸಬ್ಸ್ಟಿಟ್ಯೂಟ್ ಮಾಡಕ್ ಬರುತ್ತೆ ನಮಗೆ, ಒಂದೊಂದು ಸಬ್ಸ್ಟಿಟ್ಯೂಟ್ ಮಾಡಕ್ ಬರುತ್ತೆ. ಚೇರ್ ಇಲ್ಲ, ಡೆಸ್ಕ್ ಹಾಕೊಂಡ, ನಿಮ್ಗೆ ಕಾಟ ಇಲ್ಲ, ನೆಲದಲ್ಲೇ ಮಾಡ್ಕೋಬಹುದು. ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಏನೇನೋ ಇದೆ ಒಂದೊಂದಕ್ಕೂ ಕೂಡ, ಆದರೆ ಜ್ಞಾನಕ್ಕೆ ಸಬ್ಸ್ಟಿಟ್ಯೂಟೇ ಇಲ್ಲ. ಬಹಳ ಇಂಪಾರ್ಟೆಂಟ್ ನಮ್ಮ ಪ್ರಕಾರ, ಜ್ಞಾನಕ್ಕೆ ಎವ್ರಿಥಿಂಗ್ ಎನಿಥಿಂಗ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಅದು ನಿಜ, ಎನಿಥಿಂಗ್ ಸಬ್ಸ್ಟಿಟ್ಯೂಟ್ ಬೈ ಜ್ಞಾನ, ಬಟ್ ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಜ್ಞಾನ. ಎನಿ ಅದರ್ ಥಿಂಗ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ಜ್ಞಾನ, ಆದರೆ ನಥಿಂಗ್ ಕ್ಯಾನ್ ಇದೆಯಲ್ಲ, ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಜ್ಞಾನ. ಇದು ದೊಡ್ಡ ಮಾತು, ಭಗವದ್ಗೀತೆಯ ಮಾತು. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನಕ್ಕೆ ಸಮನಾದ ಪವಿತ್ರವಾದ ವಸ್ತು ಇಹ ಇಡೀ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಇದು ನಮಗೆ ಅರ್ಥವಾಯಿತು ಅಂದ್ರೆ ಎಷ್ಟು ಸುಲಭ ಇದು. ಎಕ್ಸಾಮ್ ಹಾಲಿಗೆ ಹೋಗಬೇಕು, ನಿಮಗೆ ಬಸ್ ಸಿಗಲಿಲ್ಲ, ಕಾರಲ್ಲಿ ಹೋಗ್ಬೋದು, ರಿಕ್ಷಾದಲ್ಲಿ ಹೋಗ್ಬೋದು, ಓಡ್ಕೋತ ಹೋಗ್ಬೋದು, ಹೇಗೆ ಬೇಕಾದ್ರೆ ಹೋಗ್ಬೋದು. ಪೆನ್ ಇಲ್ಲ, ಮೆಟ್ಟಿನ ಕೇಳ್ಬೋದು, ಕೊಡಿ ಸರ್ ಅಂತ ಕೊಡ್ತಾರೆ. ಪಾಪ ವಾಚ್ ಇಲ್ಲ, ಡೋಂಟ್ ವರಿ, ಟೈಮ್ ಕೇಳಿದ್ರೆ ಹೇಳ್ತಾನೆ ಇರ್ತಾರೆ. ಓದ್ಕೊಂಡು ಬಂದಿರಿ ಸರ್ ಅಂದ್ರೆ ಮನೆಗೆ ಹೋಗುವಂತ ಹೇಳ್ತಾರೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ, ಬೇರೆ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್. ಓದ್ಕೊಂಡೇ ಬಂದಿಲ್ಲ ಅಂದ್ರೆ ಬರುವ ಅನ್ವರ್ತಿ ಬರ ಗೆಟ್ ಔಟ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ಜ್ಞಾನವನ್ನ ಯಾರು ಸಬ್ಸ್ಟಿಟ್ಯೂಟ್ ಮಾಡಕ್ ಆಗೋದಿಲ್ಲ, ದಟ್ ಇಂಪಾರ್ಟೆಂಟ್. ಇವತ್ತು ನಾವು ಅಲ್ಲಿ ವೇಷಿಕಲಿ ಗಟ್ಟಿ ಮಾಡ್ಕೋಬೇಕು ನಾವು. ಇವತ್ತು ಜ್ಞಾನವನ್ನ ಇವತ್ತು ಎಷ್ಟೋ ದಿನಕ್ಕೆ ಯಾಕೆ ಬರಲಿಲ್ಲ, ಹಬ್ಬ ಇತ್ತು ಅಂದ್ ಬಿಡ್ತಾರೆ. ಅದು ಯಾವ ದೊಡ್ಡದು ಅಂತ ಅರ್ಥ ಆಗಲ್ಲ ಅವ್ರಿಗೆ. ಇಮಿಡಿಯೇಟ್ ಆಗಿ ಅಲ್ಲಿ ಫಂಕ್ಷನ್ ಇತ್ತು, ಫಂಕ್ಷನ್ ಇವ್ರು ಯಾಕೆ ಹೋಗ್ಬೇಕು? ಮತ್ತೆ ಯಾವ ಫಂಕ್ಷನ್ ಆಮೇಲೆ ಮಾಡಕ್ ಬರುತ್ತೆ? ಏನೋ ಹಬ್ಬಬ್ಬರು ಊಟ ಮಾಡ್ತಾರೆ ಅಷ್ಟಪ್ಪ, ಇನ್ನೇನು ಫಂಕ್ಷನ್ ಇನ್ನೇನು ಮಾಡಕ್ ಬರುತ್ತೆ? ಮಂತ್ರ ಅಂತ ಯಾವಾಗ ಗೊತ್ತಿರೋದಿಲ್ಲ, ತಂತ್ರದ ಹೆಸರೇ ಇಲ್ಲ, ಊಟ ಅಷ್ಟೇ, ಯಾವಾಗ ಮಾಡಿದ್ರೆ ಆಯ್ತಾ, ದೊಡ್ಡ ವಿಚಾರ ಅಲ್ಲ. ಆದರೆ ಜ್ಞಾನ ಸಬ್ಸ್ಟಿಟ್ಯೂಟ್ ಅದತ್ತ ಇಲ್ಲ. ಅದನ್ನು ಯೋಚನೆ ಮಾಡಿದ್ರೆ ಅಷ್ಟು ತುಂಬಾ ಜನ ಗೊತ್ತಾಗುತ್ತೆ. ಇವತ್ತು ನೂರಕ್ಕೆ ನೂರಷ್ಟು ಜನ ಎಲ್ಲೋ ಕೆಲ ಎಕ್ಸೆಪ್ಟ್ ಬಿಟ್ಬಿಟ್ರೆ ಜ್ಞಾನವನ್ನ ಅದು ಒನ್ ಆಫ್ ದಿ ಸೆವೆರಲ್ ಥಿಂಗ್ಸ್ ಅಂತ ನೋಡ್ತಾರೆ ಹೊರತು ದಟ್ ಈಸ್ ದಿ ಓನ್ಲಿ ಥಿಂಗ್ ಅಂತ ನೋಡೋದಿಲ್ಲ. ಭಗವದ್ಗೀತೆ ನಾವು ತಿಳಿದವರಿಗೆ ಅದೊಂದು ಸ್ಪಷ್ಟ ಅರ್ಥ ಆಗಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇ ವಿದ್ಯತೆ. ಧರ್ಮ್ಯಾದ್ಯ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚ ನ ವಿದ್ಯತೆ. ಯುದ್ಧ ಅಂಬುದು ನೋಡೋದಕ್ಕೆ ಬಹಳ ಅಪಾಯಕರ, ಬಟ್ ದಟ್ ಇಸ್ ದಿ ಓನ್ಲಿ ರೆಮಿಡಿ, ಬೇರೆ ದಾರಿನೇ ಇಲ್ಲ. ಈಗ ದುರ್ಯೋಧನಾದಿಗಳನ್ನು ನಾಶ ಮಾಡಿ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ರೆ ಯುದ್ಧ ನಡೀಲೇಬೇಕಾಗಿದೆ, ಬೇರೆ ದಾರಿ ಇಲ್ಲ. ಅಲ್ಲಿ ಧರ್ಮ್ಯ ಅನ್ನೋ ಪದ ಉಪಯೋಗಿಸ್ತಾನೆ, ಬಹಳ ಇಂಪಾರ್ಟೆಂಟ್ ಭಗವದ್ಗೀತೆ. ಧರ್ಮ್ಯ, ಧರ್ಮ ಬೇರೆ, ಧರ್ಮ್ಯ ಬೇರೆ. ಧರ್ಮ ಧರ್ಮ್ಯ, ಧರ್ಮ ಅಂದ್ರೆ ಧರ್ಮ, ಧರ್ಮ್ಯ ಅಂದ್ರೆ ಏನು? ಧರ್ಮಕ್ಕೆ ಒಳಪಟ್ಟದ್ದು ಅಂತ, ಧಾರ್ಮಿಕವಾದದ್ದು ಅಂತ. ಇವತ್ತು ಲೀಗಲ್ ಫೈಟ್ ಅಂತೀವಲ್ಲ, ಬರೀ ಫೈಟ್ ಬೇರೆ, ದುರ್ಯೋಧನ ಮಾಡೋದು ಇಲ್ಲೀಗಲ್ ಫೈಟ್, ಪಾಂಡವರದ್ದು ಲೀಗಲ್ ಫೈಟ್. ಲೀಗಲ್ ಫೈಟ್ ನಮ್ಮ ಬೇಸಿಕ್ ರೈಟ್ ಅಂತ ಕರೆದಿದ್ದ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆ ಬರೋದೇ ಇಲ್ಲ. ಇವತ್ತು ಅದನ್ನೆಲ್ಲ ನಾವು ಆಳವಾಗಿ ವಿಚಾರ ಮಾಡಿದವರಿಗೆ ಈ ಸಮಸ್ಯೆ ಖಂಡಿತ ಸಾಲ್ವ್ ಆಗುತ್ತೆ. ಮೊದಲನೇ ಸಮಸ್ಯೆ ಉತ್ತರ ಆಯ್ತು. ನೀವು ಸುಮ್ಮನೆ ಗೀತೆ ಓದ್ದವರಿಗೆ ಸಮಯ ಬಂದಾಗ ತಿಳ್ಕೊಂಡ್ಬಿಟ್ರೆ ಸಮಸ್ಯೆ ಪರಿಹಾರ ಆಯ್ತು ಅಂತ ಹೇಳಿದೆ. ಸಧರ್ಮಮಿ ಚಾವೇಚ್ಛ ನಾವಿಕಂಪಿತು ಮರಹಸಿ ಧರ್ಮ್ಯಾಚಿ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚ ನ ವಿದ್ಯತೆ. ಒಳ್ಳೆ ಶ್ಲೋಕ. ಸ್ವಲ್ಪ ಯೋಚನೆ ಮಾಡಿ, ಬಸ್ಸಲ್ಲಿ ಕೂತಿರ್ತೀರಿ, ಯಾರು ಸ್ಮೋಕ್ ಮಾಡಕ್ ಶುರು ಮಾಡ್ತಾ, ನೀವೇನ್ ಮಾಡ್ಬೇಕೀಗ? ಸ್ಮೋಕ್ ಮಾಡಬೇಡ ಅಂತ ಹೇಳಬೇಕು. ನಮಗೆ ಭಯ, ಹೇಳಕ್ ಆಗ್ತಾ ಇಲ್ಲ ನನಗೆ, ಯಾಕೆಂದ್ರೆ ದೊಡ್ಡ ಜೋರಾಗಿರ್ತಾನು, ಅದೇ ಪಜೀತಿ ಆಗಿಬಿಟ್ಟೆ. ನಾವೇನು ಮಾಡಬೇಕು? ಒಂದೇ ಡೋಗ ಅಂದ್ರೆ ಬರೀ ಭಯ ಬಿಡುತ್ತೆ, ಭಯ ಪಡ್ತೇವೆ. ಅದು ತಪ್ಪು ಭಯ, ಯಾಕೆಂದ್ರೆ ಅದು ಅರ್ಥ ಮಾಡ್ಕೋಬೇಕು. ಸ್ಮೋಕ್ ಎಂಬುದು ಎಲ್ಲರಿಗೂ ಡೇಂಜರಸ್. ಸ್ಮೋಕ್ ಮಾಡೋನಿಗೆ ಅಷ್ಟೇ ಇಲ್ಲ, ಅದೇನು ಉತ್ತರ ಕೊಡ್ತಾರೆ ಗೊತ್ತಾ, ನಾ ಸ್ಮೋಕ್ ಮಾಡಿ ನಿನಗೇನಯ್ಯ ಹೋಯ್ತು ಅಂತ ಕೇಳ್ತಾನೆ, ಸುಮ್ಮನೆ ಕೂತ್ಬಿಡ್ತಾನೆ. ಅದಕ್ಕೆ ಹೇಳ್ಬೇಕು, ನೋಡಯ್ಯ ನೀನು ಸ್ಮೋಕ್ ಮಾಡ್ತೀಯಲ್ಲ, ನೀವು ಸ್ಮೋಕ್ ಮಾಡಿದ ಮಾತ್ರ ಹೊರಗೆ ಬರ್ತೀಯ, ನಾವು ಯಾವಾಗಲೂ ನೀವು ಯಾವಾಗಲೂ ಹಾಕೋಬೇಕಾಗುತ್ತೆ. ನಾವು ಸ್ಮೋಕ್ ಮಾಡೋನಿಗೆ ಎಷ್ಟು ಡೇಂಜರ್, ಸ್ಮೋಕ್ ಮಾಡೋನಿಗೆ ಸ್ಮೋಕ್, ಸುತ್ತಮುತ್ತಿದ್ದವರಿಗೆಲ್ಲ ಡೇಂಜರ್. ಈ ನಾಲೆಜ್ ಗೊತ್ತಿದ್ರೆ ಹಟ್ ಗೆಟ್ ಔಟ್ ಅಂತ ಹೇಳೋದಕ್ಕೆ ಬರುತ್ತೆ ನಾವು. ನಮಗೆ ಅದು ಗೊತ್ತಿಲ್ಲ ಆದ್ರಿಂದ ನಾವು ಸಂಕೋಚ ಪಡ್ತೇವೆ, ನಾವೇನ್ ಮಾಡ್ತೇವೆ ಬೇರೆ ನಾವೇ ಜಾಗ ಬದಲಾಗ್ತಿರ್ತೀವಿ, ಎಷ್ಟೊತ್ತಲ್ಲ ಬೇರೆ ಜಾಗ ನೋಡ್ಕೊಂಡು ಹೊರಟು ಹೋಗ್ಬಿಡ್ತೀವಿ ಅಷ್ಟೇ. ನಾವು ವೀಕ್ನೆಸ್ ಅದು, ನಮ್ದು ವೀಕ್ನೆಸ್, ಹಾಗೆ ಮಾಡಬಾರದು. ಇದು ಸೇರಿ ಕೂಡದೀಗ ಅದು ಯಾವಾಗ ಸಾಧ್ಯ? ನಾಲೆಡ್ಜ್ ಏನ್ ನಾಲೆಡ್ಜ್? ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಆ ನಾಲೆಜ್ ಸರಿಯಾಗಿ ನಮಗೆ ಗೊತ್ತಿದ್ರೆ ಎಜುಕೇಟ್ ಮಾಡಕ್ ಬರ. ಆದ್ರೆ ಅವ್ರು ಗೊತ್ತಿದ್ದವ್ರು ಯಾರು ಅದನ್ನು ಮಾಡೋದಕ್ಕೆ ಹೋಗೋದೇ ಇಲ್ಲ, ನಮಗೆ ಯಾತಕ್ಕೆ ಬಿಡು ಅಂತ ಹೇಳ್ಬಿಡ್ತಾರೆ. ತಪ್ಪು, ನಮಗೆ ಯಾತಕ್ಕೆ ಬಿಡು, ಹಾಗೆ ಮಾಡಬಾರದು. ನಮಗೆ ಯಾತಕ್ಕೆ ಬರ, ಸೊಸೈಟಿಯಲ್ಲಿ ನಾವು ಸೇರಿದ್ದೇವೆ, ಪ್ರತಿಯೊಬ್ಬರು ಒಂದು ಯೂನಿಟ್ ಆದ್ರಿಂದ ನಮಗೆ ಯಾಕೆ ಬೇಕು ಅಂತ ಹೇಳಬಾರ. ಎಲ್ಲರ ಅಲರ್ಟ್ ಆಗಿಬಿಟ್ರೆ ಧರ್ಮ ಕೆಡಲಕ್ಕೆ ಸಾಧ್ಯತೆನೆ ಇರಲಿ. ಭಯ ಯಾರು ಪಡಬೇಕೀಗ? ಇವನೇ ಸ್ಮೋಕ್ ಮಾಡ್ತಾ ಕುತ್ಕೊಂಡ ಯಾರೋ ಬಂದ್ರೆ ಈಗ ಮಾಡಾಗೋದಿಲ್ಲ, ಅವ ಭಯ ಪಡಬೇಕು. ಅಯ್ಯೋ ಎಷ್ಟು ಕಷ್ಟ ಅಲ್ಲ ಇದು, ಪಾಪ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ, ನನಗೂ ತೊಂದರೆ ಆಗ್ತಾ ಇದೆ, ಅವನು ಭಯ ಪಡಬೇಕು ಅಂತ ತಾತ್ಪರ್ಯ ಇಷ್ಟೇ. ಸ್ಮೋಕ್ ಮಾಡೋನ್ ಭಯ ಪಡಬೇಕೆ ಹೊರತು ಸ್ಮೋಕ್ ಮಾಡಬೇಡ ಅಂತ ಹೇಳೋನ್ ಭಯ ಪಡಬಾರದು. ನಡೀತಿರೋದೇನೋ, ಸ್ಮೋಕ್ ಮಾಡೋ ಧೈರ್ಯವೇ ಮಾಡ್ತಾನೆ. ಇವನು ಭಯ ಪಡೋದು ಸುಮ್ಮನೆ ಮುದ್ರೆ ಹೋಗಿ ಕೂತಿರ್ತಾನೆ, ಜಾಗ ಇದ್ರೆ ತಾನೇ ಹೀಗೆ ಕೂತಿರ್ತಾನೆ, ಈ ಗಿಡ ಕೂತ್ಕೊಂಡ್ಬಿಡ್ತಾನೆ, ಪಾಪ ಹಿಮ್ಮೂ ಗಿಡ ಕೂತ್ಕೊಂಡಿರ್ತಾನೆ, ಎಷ್ಟು ಆಶ್ಚರ್ಯ ಇದೆ. ಇದು ತಪ್ಪಿ, ಇದು ನಾವು ಸಮಾಜಕ್ಕೆ ಮಾಡೋ ದ್ರೋಹ, ಆತ್ಮದ್ರೋಹ ಕೂಡ ಹೌದು. ಇದನ್ನೆಲ್ಲ ನಾವು ಎಜುಕೇಟ್ ಮಾಡಿದ್ರೆ ಇವತ್ತು ಫೈಟ್ ಮಾಡ್ತಾರೆ, ಮನೆ ಕಲ್ಲು ನೋಡಿದ್ರೆ ಆ ರೀತಿ ಫೈಟ್ ಮಾಡಿದ್ರೆ ಗೋವಿಂದ ಜನ ಸತ್ತೋಗ್ತಾರೆ ಅಷ್ಟೇ. ಅದಕ್ಕೆಲ್ಲ ಫೈಟ್ ಮಾಡಬಾರದು, ಜನರ ಲೋಕ ಕಲ್ಯಾಣಕ್ಕೋಸ್ಕರ ಫೈಟ್ ಮಾಡಬೇಕು, ನಮ್ಮ ಕರ್ತವ್ಯಕ್ಕೋಸ್ಕರ ಫೈಟ್ ಮಾಡಬೇಕು. ಅದು ಮಾಡಬೇಕಾದ್ರೆ ಬೇಸಿಕ್ ನಾಲೆಡ್ಜ್ ಬೇಕು. ಇವತ್ತು ಎಲ್ಲೆಲ್ಲಿ ಫೈಟಿಂಗ್ ನಡೆಯುತ್ತೋ ನಾಲೆಡ್ಜ್ ಇಲ್ಲದೆ ಇರೋ ಫೈಟ್ ಮಾಡ್ತಾ ಇದ್ದಾರೆ. ನಾಲೆಡ್ಜ್ ಇಲ್ಲದೆ ಇದ್ದವ್ರು ಮಾತ್ರ ಇವತ್ತಿನ ಜಗತ್ತಿನ ವಾರಗಡಿವೆಯಲ್ಲ, ಎಲ್ಲ ವಾರಗಳು ಜ್ಞಾನ ಇಲ್ಲದ ವಾರಗಡಿವು. ಮಹಾಭಾರತ ರಾಮಾಯಣ ಯುದ್ಧಗಳು ಆಗಲ್ಲ, ಒಂದು ಮೇನ್ ಪರ್ಪಸ್ ಇತ್ತು, ಅದಕ್ಕೆ ದೊಡ್ಡ ಗುರಿ ಇತ್ತು, ಅದಕ್ಕೆ ಧರ್ಮ ಯುದ್ಧ ಅಂತ ಹೆಸರಾಯ್ತು. ಧರ್ಮ್ಯಾಧ್ಯ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಾದವನಿಗೆ ಧರ್ಮಪ್ರಾಪ್ತವಾದ ಯುದ್ಧಕ್ಕಿಂತ ಮಿಗಿಲಾದ ಮತ್ತೊಂದು ಶ್ರೇಯಸ್ಕರವಾದ ಕೆಲಸ ಇಲ್ಲ, ಅದನ್ನು ಮಾಡೋದಕ್ಕೆ ಎಂದೂ ಹೆದರಬೇಕಾಗಿಲ್ಲ ಅಂತ ಭಗವಂತ ಹೇಳಿದಾಗ ಅರ್ಜುನನಿಗೆ ಕೊನೆಯೇ ಹೇಳ್ತಾನೆ, ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂತವ. ಹೌದು, ನಾನು ನಿಂತ್ಕೊಂಡಿದ್ದೇನೆ, ಸರಿಯಾಗಿ ನಿಂತ್ಕೊಂಡು ಗಟ್ಟಿಯಾಗಿದೆ ಅಂತ ಹೇಳುತ್ತೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಇದೆ, ನನ್ನ ಎರಡನೇ ಮೂರನೇದಕ್ಕೆಲ್ಲ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೆ. ಹೌ ಟು ಓವರ್ಕಮ್ ಟೆಂಪ್ಟೇಷನ್ಸ್ ಟುವರ್ಡ್ ಈವಿಲ್ ಥಿಂಗ್ಸ್, ಅದು ಮೂರನೇ ಅಧ್ಯಾಯದ ಬೇಸಿಕ್ ಪ್ರಾಬ್ಲಮ್. ಅದು ಒಳ್ಳೆ ವಿಸ್ತಾರವಾಗಿ ಅರ್ಜುನ ಕೇಳ್ತಾನೆ ಪ್ರಶ್ನೆ, ಅಂದ್ರೆ ಹೌ ಟು ಓವರ್ಕಮ್ ಟೆಂಪ್ಟೇಷನ್ಸ್ ಟುವರ್ಡ್ಸ್ ಈವಿಲ್ ಥಿಂಗ್ಸ್ ಅಂತಿದೆ. ಅರ್ಜುನ ಕೇಳೋ ಪ್ರಶ್ನೆ ಅದೇನೆ, ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತ. ಡೈರೆಕ್ಟ್ ಕ್ವಶನ್ ಇದೆ, ಕೃಷ್ಣ ಯಾಕೆ ಮನುಷ್ಯ ಪಾಪ ಮಾಡ್ತಾನೆ? ಇದು ಪ್ರಶ್ನೆ. ಮನುಷ್ಯ ಯಾತಕ್ಕೆ ಪಾಪ ಮಾಡ್ತಾನೆ? ಇಲ್ಲಿ ಪಾಪ ಮಾಡೋರು ಎರಡು ವಿಧ, ಇಷ್ಟಪಟ್ಟು ಪಾಪ ಮಾಡೋರು ಬೇರೆ, ಇಷ್ಟಪಡದೆ ಒತ್ತಾಯಕ್ಕೊಳಗಾಗಿ ಪಾಪ ಮಾಡೋರು ಬೇರೆ. ಇಷ್ಟಪಟ್ಟು ಪಾಪ ಮಾಡೋರಿಗೆ ಭಗವದ್ಗೀತೆ ಇಲ್ಲ, ಅದನ್ನು ಹೇಳಿಲ್ಲ, ಇಟ್ ಇಸ್ ನಾಟ್ ಫಾರ್ ಆಲ್. ಆದರೆ ಇಷ್ಟಪಡದೆ ಪಾಪ ಮಾಡ್ತಾರಲ್ಲ ಅವರಿಗೆ ಸೊಲ್ಯೂಷನ್ ಹೇಳ್ತಾನೆ ಭಗವಂತ. ಅರ್ಜುನ ಕೇಳಬೇಕಾದ್ರೆ ಕೇಳ್ತಾನೆ, ಅನಿಚ್ಛನ್ನಪಿ ವರ್ಷ್ಣೇಯ ಬಲಾದಿವ ನಿಯೋಜತ ನಿಯೋಜಿತ. ತನಗೇನು ಇಷ್ಟ ಇಲ್ಲದೆ ಇದ್ರು ಕೂಡ ರಾಜೀಸ್ ಬೈ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಹಿ ಡಸ್ ಸಮಥಿಂಗ್ ಈವಿಲ್ ಬ್ಯಾಡ್. ಅದಕ್ಕೇನು ಕಾರಣ ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾನೆ ಪರಮಾತ್ಮ. ಎಷ್ಟು ಚೆನ್ನಾಗಿದೆ, ಎಲ್ಲರೂ ಓದ್ಕೊ ತಿಳ್ಕೊಂಡು ಬಿಟ್ರೆ ನಮ್ಮ ಭಗವದ್ಗೀತೆ ಎಷ್ಟು ರೆಲೆವೆಂಟ್ ಅಂತ ಗೊತ್ತಾಗ್ತದೆ. ಯಾರೋ ನಮ್ಮ ಪ್ರಕಾರ ಏನು ಬಹಳ ಮಡಿವಂತರಿ ಭಗವದ್ಗೀತೆ ಅಂತಲ್ಲ, ಬಹಳ ಮೈಲಿಗೆ ಅವರು ಭಗವದ್ಗೀತೆ ಮಡಿವಂತನಾಗಬೇಕು, ಮಡಿವಂತನ ಮಾಡಬೇಕು. ಹೇಳಿದೆ ನಾನು ಕೆಲವು ವಿಷಯ ಇರುತ್ತಲ್ಲ, ಆ ಆಸ್ಪತ್ರೆ ಒಂದು ಬೋರ್ಡ್ ಹಾಕಿಬಿಡೋದು, ಹಾಸ್ಪಿಟ್ಲ್ ಬಂದೆ ರೋಗಿಗಳಿಗೆ ಪ್ರವೇಶವಿಲ್ಲ, ಮುದ ರೋಗಿಗಳು ಸಾಯ್ತಾರೆ ಹಾಸ್ಪಿಟ್ಲ್ ಬಿಟ್ಕೊಂಡು ಹೋಗ್ತಾನೆ ಡಾಕ್ಟರ್ ಕೂಡ. ರೋಗಿಗಳಿಗೆ ಪ್ರವೇಶವಿಲ್ಲ ಅಂತ ಹಾಕಿದರೆ ಆಸ್ಪತ್ರೆ ಹಾಕ್ಬೇಕು, ಅದಕ್ಕೆ ಎಂಟ್ರಿ ಓನ್ಲಿ ಫಾರ್ ಪೇಷಂಟ್ಸ್ ಅಂತ ಹಾಕ್ಬೇಕು ನ್ಯಾಯವಾಗಿ. ಅದಕ್ಕೆ ಇವತ್ತು ಮಡಿವಂತರಿಗೆ ಭಗವದ್ಗೀತೆ, ಉಳಿದವರಿಗೆಲ್ಲ ಅಂದ್ರೆ ಮಡಿವಂತರಿಗೆ ಗೊತ್ತಿದೆ ಬೇಕಿಲ್ಲ, ಉಳಿದವರಿಗೆ ಎಂಟ್ರಿನೇ ಇಲ್ಲ, ತಗೊಂಡು ಏನ್ ಮಾಡ್ತಾರೆ ಹಾಗಿದ್ರೆ. ಸೊ ಪ್ರತಿಯೊಬ್ಬರಿಗೂ ಭಗವದ್ಗೀತೆ ಬೇಕು, ಆದ್ರೆ ಒಂದು ಕಂಡೀಷನ್ ಏನು ಗೊತ್ತಾ, ಅದು ಒಳ್ಳೆಯ ಇಷ್ಟ ಪಡಬೇಕು ಅವನು ಫಸ್ಟ್. ಅವ್ ಆ ಇಷ್ಟ ಇಲ್ಲದವ್ರಿಗೆ ಭಗವದ್ಗೀತೆ ಉಪಯೋಗ ಇಲ್ಲ. ಅದಕ್ಕೆ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ತಾನು ಇಷ್ಟವಿಲ್ಲದೇ ಇದ್ರು ಕೂಡ ಬಲಾತ್ಕಾರದಿಂದ ಹೇಗೋ ಹಾಗೆ ಒಂದು ಮಾಡಬಾರದ ತಪ್ಪನ್ನು ಮಾಡ್ತಾನಲ್ಲ, ಅದಕ್ಕೇನು ಕಾರಣ? ಅದಕ್ಕೆ ಡೈರೆಕ್ಟ್ ಆನ್ಸರ್ ಭಗವಂತನದು, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿಧೇನ ವಿಹ ವೈರಿಣಂ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕಾಮಯೇಷಃ ಕ್ರೋಧಯೇಷಃ. ಕಾಮವೇ ಇದಕ್ಕೆ ಕಾರಣ ಅಂತ ಹೇಳಿದ್ದೆ. ಕಾಮವೇ ಇದಕ್ಕೆ ಕಾರಣ. ಕಾಮ ಅಂದ್ರೆ ಏನು? ಇದನ್ನ ಅನೇಕ ಜನ ಅಪಾರ್ಥ ಮಾಡ ಕಾಮ ಅಂತ. ನಮಗೆ ಗೊತ್ತಾದ ಕಾಮದ ಕಾನ್ಸೆಪ್ಟೇ ಬೇರೆ. ಸೆಕ್ಸ್ ಎಂಬ ಅರ್ಥದಲ್ಲಿ ಕಾಮನ ಭಗವಂತ ಉಪಯೋಗಿಸಿಲ್ಲ. ಅದು ಅಲ್ಲ, ಡಿಸೈರ್ ಅಂತ ಅರ್ಥ. ಆಸೆ ಅನ್ನೋದು ಪಾಪಕ್ಕೆ ಕಾರಣ, ಅದಕ್ಕೆ ಅರ್ಥ. ಆಸೆ ಅನ್ನೋದು ಪಾಪಕ್ಕೆ ಕಾರಣ, ಇದು ಭಗವದ್ಗೀತೆಯ ಉತ್ತರ. ಇದೆ ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಆಸೆ ಭಗವಂತ ಆಸೆ ನಮಗೆ ಪಾಪಕ್ಕೆ ಕಾರಣ ಅಂತ ಹೇಳಿಬಿಡ್ತೀರಲ್ಲ. ಆಸೆ ಬಿಡಿ ಅಂತ ಹೇಳಿದಾಗ ಆಯ್ತು ನಿಮೇಲೆ. ಆಸೆ ಬಿಟ್ಟವ್ರು ಜಗತ್ತಿನಲ್ಲಿ ಯಾರು ಇದ್ದಾರಾ? ಯಾರು ಇದ್ದಾರಾ? ಇದ್ರ ಮನುಷ್ಯ ಅಂತ ಆಗ್ತಾನ ಅವನು? ಇವತ್ತು ಚೇರಿಗೆ ಆಸೆನೇ ಇಲ್ಲ, ಬಿಟ್ಟ ಲೈಫೇ ಇಲ್ಲ ಅದಕ್ಕೆ. ಕಟ್ಟಪ್ಪ ಇವತ್ತು ಆಸೆ ಬಿಟ್ಟಿದ್ದೆಲ್ಲ ನಾನ್ ಸೆಂಟಿಯೆಂಟ್ ಬೀಯಿಂಗ್ಸೇ ಹೊರತು ಸೆಂಟಿಯೆಂಟ್ ಬೀಯಿಂಗ್ ಆಸೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕಾಮ ಅಂತ ಭಗವಂತ ಹೇಳ್ತಾನೆ. ಅದನ್ನ ಓವರ್ಕಮ್ ಮಾಡೋಕೆ ಏನರ್ಥ ಇದಕ್ಕೆ? ಆಗ ನಮಗೆ ಮಧ್ವಾಚಾರ ರೆಲೆವೆನ್ಸ್ ಏನಂತ ಗೊತ್ತಾಗ್ತದೆ. ನೀವು ಯಾವುದೇ ಭಗವದ್ಗೀತೆಯ ಒಂದು ಇಟ್ಕೊಂಡು ಓದಿ, ನಿಮ್ಗೆ ಅರ್ಥ ಸಿಗೋದಿಲ್ಲ. ಅದು ಕಾಮಯೇಷ ಕ್ರೋಧ ಅಂತ ಶೋಕಕ್ಕೆ ಹಾಗೆ ಅರ್ಥ ಬರ್ಬಿಡ್ತಾರೆ. ಇದು ಕಾಮವೇ ಕಾರಣ, ಕಾಮ ಬಿಡು ಅಂತ ಅರ್ಥ. ಮುಂದೆ ಈ ಜಗಿಚತ್ರು ಮಹಾಬಾಹೋ ಕಾಮರೂಪಂ ದುರಾಸದ. ಕಾಮ ಕಾರಣ, ಕಾಮವನ್ನು ಬಿಟ್ಟು ಬಿಡು ಇಷ್ಟೇ. ಹಾಗೆ ಸತ್ತೋದವರೆಲ್ಲ ನಿಷ್ಕಾಮಿಗಳು ಅಂತ ಆಯ್ತಷ್ಟೆ. ಸತ್ತೋದವರು ಕೋಮದಲ್ಲಿದ್ದವರಿಗೆ ಕಾಮನೇ ಇರೋದಿಲ್ಲ. ಕೋಮ ಕಾಮ ಇಲ್ಲೇ ಇಲ್ಲವರಿಗೆ, ಕಾಮ ಕಮ ಏನು ಇರೋದಿಲ್ಲ. ಅವ್ರು ಏನ್ ಮಾಡ್ತೀರಿ? ಎಲ್ಲ ಬಷ್ಟು ಡ್ರಗ್ಸ್ ತಗೊಂಡು ಬಿದ್ದುಬಿಟ್ರೆ ಮುದೋಯ್ತಲ್ಲ. ಅಲ್ಲ, ಮಧ್ವಾಚಾರ್ಯ ಕ್ಲಾರಿಫಿಕೇಶನ್ ಕೊಡ್ತಾರೆ. ಎಲ್ಲಾ ಕಾಮನೆಗಳನ್ನು ಕೆಟ್ಟದ್ದು ಅಂತ ಭಗವಂತ ಹೇಳ್ತಾ ಇಲ್ಲ. ಬಹಳ ಮುಖ್ಯ, ಎಲ್ಲಾ ಕಾಮನೆಗಳು ಕೆಟ್ಟದ್ದು ಅಲ್ಲ. ಕಾಮನೆಯಿಂದ ಮನುಷ್ಯ ಪಾಪ ಮಾಡ್ತಾನೆ ಅಂದ್ರೆ ದುಷ್ಕಾಮನೆಯಿಂದ ಪಾಪ ಮಾಡ್ತಾನೆ ಅಂದ್ರೆ ಕೆಟ್ಟ ಆಸೆಗಳನ್ನು ಬಿಡಬೇಕು. ಅದು ಭಗವದ್ಗೀತೆಯ ಸಂದೇಶ. ಎಲ್ಲ ಆಸೆಗಳನ್ನು ಬಿಡಬೇಕು ಅಲ್ಲ, ಕೆಟ್ಟ ಆಸೆಗಳನ್ನು ಬಿಡಬೇಕು. ಆಸೆ ಎರಡು ವಿಧ, ಸತ್ಕಾಮ ದುಷ್ಕಾಮ. ಸತ್ಕಾಮ ತಾರಕ, ದುಷ್ಕಾಮ ಬಂಧಕ. ಸ್ವಲ್ಪ ದುಷ್ಟಾಂತ ತಗೊಳ್ಳಿ. ಮಗ ಬಂದು ಕೇಳ್ತಾನೆ ತಂದೆನ, ಅಪ್ಪ ದುಡ್ಡು ಬೇಕು ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ? ಆ ಸಿನಿಮಾಕ್ಕೆ ಹೋಗ್ಬೇಕು, ಕ್ಲಬ್ಗೆ ಹೋಗ್ಬೇಕು ಅಂತ. ನಾ ಕೊಡೋದಿಲ್ಲ ಅಂತ ಹೇಳಿದೆ. ಅದು ಕೆಟ್ಟ ಕಾಮನೆ, ಕೆಟ್ಟ ಕಾಮನೆ. ಇವತ್ತು ಕ್ಲಾಸ್ ಇದೆ, ನಾ ಕ್ಲಾಸ್ಗೆ ಹೋಗಲ್ಲ, ಕ್ಲಬ್ಗೆ ಹೋಗ್ತೇನೆ. ಎರಡು ತಪ್ಪು ಪಡ್ತಾನು. ಫಸ್ಟ್ ಕ್ಲಾಸ್ಗೆ ಹೋಗದೆ ಇರೋದೇ ಮೊದಲನೇ ತಪ್ಪು, ಕ್ಲಬ್ಗೆ ಹೋಗದೆ ಇರೋದು ಹೋಗೋದು ಎರಡನೇ ದೊಡ್ಡ ತಪ್ಪು. ಅದು ಒಂದು ದುಡ್ಡು ಕೇಳ್ತಾನೆ, ಅವಾಗ ಯಾರು ಸಾಧ್ಯ ಇಲ್ಲ, ಗೆಟ್ ಔಟ್ ಅಂತ ಬಿಡ್ತಾನೆ. ಇನ್ನೊಂದ್ಸರ್ತ ಇನ್ನೊಬ್ಬನು ಬರ್ತಾನೆ, ರಮಣ್ಣ ದುಡ್ಡು ಬೇಕು, ಅರ್ಜೆಂಟ್ ಬೇಕಾಗಿದೆ ಕೊಡು ಅಂತ ಜೋರ ಕೇಳ್ತಾನೆ. ಯಾತಕ್ಕೆ? ಎಕ್ಸಾಮ್ ಫೀಸ್ ಕಟ್ಟಬೇಕು. ಹೋಗಿ ಆಗಲೇ ಕೇಳಬಾರ್ದು ಅಂತ ಹೇಳಿದ್ರು ಗೋವಿಂದ. ಆಗಲೇ ಕೇಳಬಾರ್ದು, ಸಾಲ ಮಾಡಿದ್ರೆ ತಂದು ಕೊಡ್ತಾನೆ ತಕ್ಷಣ. ಹೋಗ್ಬಿಟ್ಟು, ಹೌದಾ, ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳ್ತಾನೆ. ತಕ್ಷಣ ತಂದು ಕೊಟ್ಬಿಡ್ತಾನೆ. ಯಾಕೆ? ಸತ್ಕಾಮ. ಅದು ಆ ಹುಡುಗ ಏನ್ ಮಾಡಿದೆ? ಸುಂದರಪುರ ಪರೀಕ್ಷೆ ಅಲ್ಲಿ ಕೇಳಿದೆ. ಯಾಕಂತ ಕೇಳಿದ್ರೆ ಪರೀಕ್ಷೆ ಯಾಕೆ ಹೋಗೋದಿಲ್ಲ, ಎಕ್ಸಾಮ್ ಫೀಸೇ ಕಟ್ಟಲಿಲ್ಲ. ಕೇಳಬೇಕಾಗಿತ್ತು, ಕೇಳೋದು ಸಂಕೋಚ ಆಯ್ತು, ಕಾಮನೆ ಬೇಡ ಅಂತ ಹೇಳಿದ್ದಾರೆ, ಅದು ಬಿಟ್ಟು ಬಿಟ್ಟೆ ಅಂತ ಹೇಳಿದ್ರೆ ಭಗವದ್ಗೀತೆನೇ ಬೈತಾರೆ ಅಷ್ಟೇ. ಎಲ್ಲರೂ ಕೂಡ ಯಾವ ಭಗವದ್ಗೀತೆ ಮಿಸ್ಗೈಡ್ ಮಾಡಿಬಿಟ್ಟಿದೆ ಅಂತ ಹೇಳಿದ್ದ. ಯೋಚನೆ ಮಾಡಿ, ನಾ ಪುಸ್ತಕ ತಗೋತೇನೆ ಕೆಟ್ಟ ಕಾಮನೆ ಅಲ್ಲ, ಕತೆ ಪುಸ್ತಕ ತಗೋತೇನೆ ಕೆಟ್ಟ ಕಾಮನೆ, ಟೆಕ್ಸ್ಟ್ ಬುಕ್ ತಗೋತೇನೆ ಒಳ್ಳೆ ಕಾಮನೆ. ದೇರ್ಫೋರ್ ಎಲ್ಲಾ ಕಾಮನೆ ಬಿಟ್ರೆ ಅವನು ಸ್ಟೂಡೆಂಟೇ ಆಗೋದಿಲ್ಲ. ಕೆಟ್ಟ ಕಾಮನೆ ಇದ್ರೂ ಸ್ಟೂಡೆಂಟ್ ಆಗೋದಿಲ್ಲ, ಒಳ್ಳೆ ಕಾಮನೆ ಇಲ್ಲದೆ ಹೋದ್ರೂ ಸ್ಟೂಡೆಂಟ್ ಆಗೋದಿಲ್ಲ. ಅದೇ ಭಗವದ್ಗೀತೆ ಹೇಳೋ ಕಾಮನೆ ಯಾವುದು ಅಂದ್ರೆ ದುಷ್ಟ ಕಾಮನೆಯಿಂದ ಬಿಡಬೇಕು, ದುರಾಸೆಯಿಂದ ಬಿಡಬೇಕು. ಇದು ಮುಖ್ಯ, ದುರಾಸೆಯಿಂದ ಬಿಡಬೇಕು. ಇವತ್ತು ಎಲ್ಲ ಪಾಪಗಳನ್ನು ರೆಡ್ಯೂಸ್ ಮಾಡ್ತಾ ಹೋಗಿದ್ವಿ, ಏನೋ ಕಾರಣ ಕೊಡ್ತಾ ಹೋಗ್ತಾ ಹೋಗ್ತಾನೆ. ಕೊನೆಗೆ ಎಂಡ್ ಆಗೋದಿಲ್ಲಿ ಅಂದ್ರೆ ಕೆಟ್ಟ ಬಯಕೆ, ಅಲ್ಲಿ ಎಂಡ್ ಆಗ. ಇಷ್ಟಪಟ್ಟಿದ್ದೆ ತಪ್ಪು. ಒಬ್ಬ ಯಾರಿಗೋ ಡಯಾಬಿಟಿಸ್ ಇದೆ, ಈಗ ಸಿಕ್ಕಾಪಟ್ಟೆ ಸ್ವೀಟ್ ತಿಂದುಬಿಟ್ಟ, ಆಸ್ಪತ್ರೆ ಸೇರಿದ, ಬಂದು ಕೇಳಿದ್ರು ಏನಯ್ಯ ಹೀಗೆ ಮಾಡಿಬಿಟ್ಟಿದ್ದೆ ಅಂತ ಕೇಳಿದ್ರು. ಯಾಕೆ ತಿಂದಿ? ಹೌದು ಅಂತ ಕೇಳಿದೆ. ಕೊನೆಯ ಹೇಳ್ಕೊತಾನೆ. ಅವರು ಒತ್ತಾಯ ಮಾಡಿದ್ರು, ನೀವು ಬುದ್ಧಿ ಇಲ್ಲ ಒತ್ತಾಯ ಮಾಡಿದ್ರೆ. ಹೌದು, ನಾನೇ ಆಸೆ ಪಟ್ಟೆ. ಒಂದ್ ಮಾತು ಹೋಗ್ತಾನೆ, ನಾನೇ ಆಸೆ ಪಟ್ಟೆ. ಕೆದರಂತೂ ಒತ್ತಾಯ ಮಾಡ್ಲಿ ಅಂತಾನೆ ಕಾಯ್ತಿರ್ತಾರೆ. ಪಾಪ, ತಾನು ತಿಂದೆ ಅಂತ ಆಗಿರಬಾರ್ದು, ತಿಂದಿರಬೇಕು. ಇನ್ನೊಬ್ರು ಹಾಕ್ಲಿಕ್ಕೆ ಬರುತ್ತಲ್ಲ, ಆದ್ರಿಂದ ಅವ್ರು ಒತ್ತಾಯ ಮಾಡಿದ ತಕ್ಷಣ ತಿಂದು ಬಿಡ್ತಾನೆ, ಅವ್ರ ಮೇಲೆ ಹಾಕ್ಲಿಕ್ಕೆ ಬರುತ್ತೆ ಅಂತ. ಅದೇ ಈ ಡಿಸಿಮ್ಗೆ ಇದು ಓನ್ ಸೆಲ್ಫ್, ತಾನು ರಿಸೀವ್ ಮಾಡ್ತಾನೆ. ಅದೆಲ್ಲ ಯೋಚನೆ ಮಾಡಿದ್ರೆ ಪಾಪದ ಮೂಲ ಅವನ್ನೇ ನಾವು ಪ್ರಶ್ನೆ ಮಾಡಿ, ಹೌದು ನಾನೇ ಆಸೆ ಪಟ್ಟೆ ಅಂತ ಒಪ್ಕೋತಾನೆ. ಬರೀ ನನ್ನದೇ ತಪ್ಪಿದು. ನೀವು ಯೋಚನೆ ಮಾಡಿ, ಎಲ್ಲೆಲ್ಲೇ ತಪ್ಪಾಗಿರುತ್ತೋ ನಮ್ಮಿಂದ, ಸ್ವಲ್ಪ ನೀವು ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಹೋಗಿ, ಆ ಕಾದಸ್ಥ ರೆಡ್ಯೂಸ್ ಮಾಡ್ತಾ ಮಾಡ್ತಾ ಹೋದ್ರೆ ಕೊನೆ ಉಳಿಯೋದು ಯಾವುದು ಅಂದ್ರೆ ಕೆಟ್ಟ ಕಾಮನೆ ನಮ್ಮನ್ನ ಹಾಳು ಮಾಡುತ್ತೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ರಜಸ್ಸು ರಜೋಗುಣದ ಕೆಲಸ ಆಸೆ ಹುಟ್ಟಿಸೋದು, ರಜೋಗುಣದ ಕೆಲಸ ಅಟೆಂಪ್ಟ್ ಮಾಡುತ್ತದೆ. ಯಾವಾಗ ಮನುಷ್ಯನ ದೇಹದಲ್ಲಿ ರಜೋಗುಣ ಬರುತ್ತೆ ಆಗ ಆಸೆ ಒಳಗಾಗ್ತಾನೆ. ಅದು ಒಳ್ಳೆ ಆಸೆ ಆದ್ರೆ ಅದು ಸಾತ್ವಿಕ ಆಗಿಬಿಡುತ್ತೆ, ಕೆಟ್ಟ ಆಸೆ ಆದ್ರೆ ಅದು ತಾಮಸ ಆಗುತ್ತೆ. ಅದನ್ನ ಕಾಮಯೇಷ ಕ್ರೋಧ ಏಷ. ಕಾಮನೆ ಅಂದ್ರೂ ಅದೇ, ಕ್ರೋಧ ಅಂದ್ರೂ ಅದೇನೆ. ನಮಗೆ ಅರ್ಥ ಆಗೋದಿಲ್ಲ, ಅದು ಕಾಮನೆ ಅದೇ ಕ್ರೋಧ ಅಂದ್ರೆ ಏನರ್ಥ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸಾರ ಆರು ಬೇರೆ ಬೇರೆ ಅವು ಆಸ್ಪೆಕ್ಟ್ಸ್. ಇದೇ ಕಾಮನೆ ಇದೇ ಕ್ರೋಧ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಅರ್ಥ ಅರ್ಥ ಹೇಳುತ್ತಾರೆ, ಹಾಗಲ್ಲ, ಕಾಮನೆ ಕೆಟ್ಟ ಕಾಮನೆ ಬಂತು, ಅವನು ತಪ್ಪು ಮಾಡಿಬಿಟ್ಟ, ಹಾಗೆ ಯಾರು ತಪ್ಪು ಮಾಡಬೇಡ ಅಂತ ಹೇಳೋದಕ್ಕೆ ಬಂದರು, ಆಗಲೇ ಕೋಪ ಬರುತ್ತೆ, ಅದು ಕ್ರೋಧವಾಗಿ ಕನ್ವರ್ಟ್ ಆಗುತ್ತೆ. ಕಾಮ ಕ್ರೋಧದ ಶೇಪ್ ತಗೊಳ್ಳುತ್ತೆ, ಅದು ನೆಕ್ಸ್ಟ್ ಸ್ಟೇಜ್ ತಗೊಳ್ಳುತ್ತೆ, ಮುಂದೆ ಸ್ಟೇಜ್ ಹೋಗುತ್ತೆ, ಕೊನೆಗೆ ಬಂತಲ್ಲ ಬುದ್ಧಿನ ಆಚಾತ್ ಪ್ರಣಸ್ಥಿತಿ ಆ ಸ್ಟೇಜ್ ಒಯ್ಯುತ್ತೆ. ದುರಾಸೆ ಎಂಬುದು ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋಗುತ್ತಾ, ಆದ್ದರಿಂದ ನಾವು ಎಲ್ಲೆಲ್ಲ ಸಾಲ್ವ್ ಮಾಡಕ್ ಹೋಗಬಾರದು, ಬೇಸಿಕ್ ಸಾಲ್ವ್ ಮಾಡಬೇಕು. ಯಾವಾಗ ಬೇಸಿಕ್ ಪ್ರಾಬ್ಲಮ್ ಇರೋದು ಕಾಮದೊಳಗೆ, ದುರಾಸೆಯೊಳಗೆ, ಮನುಷ್ಯನ ಜೀವನದ ಇವತ್ತು ನಡೀತಿರೋದೆಲ್ಲ ದುರಾಸೆಯ ಮೂಲ. ಅದು ಎಲ್ಲ ಈವಿಲ್ಗಳು ಇವತ್ತು ದೊಡ್ಡ ಪ್ರಾಬ್ಲಮ್, ಅದು ಸೋಷಿಯಲ್ ಪ್ರಾಬ್ಲಮ್. ಅದು ಆರಿಜಿನ್ ಆಫ್ ಈವಿಲ್ ಯಾವುದು? ಸೋಷಿಯಲ್ ಪ್ರಾಬ್ಲಮ್. ಅದು ಪೊಲಿಟಿಕಲ್ ಪ್ರಾಬ್ಲಮ್ಮು ಹೌದು, ಸೈಕಲಾಜಿಕಲ್ ಪ್ರಾಬ್ಲಮ್ಮು ಹೌದು, ಫಿಲಾಸಫಿಕಲ್ ಪ್ರಾಬ್ಲಮ್ಮು ಹೌದು. ಅದು ಭಗವದ್ಗೀತೆ ಕೊಟ್ಟ ಉತ್ತರ, ಎಟರ್ನಲ್ ಅಂಡ್ ಟೋಟಲ್. ಎಲ್ಲೇ ಯಾರೇ ಪಾಪ ಮಾಡಿರಲಿ, ಅದರ ಮೂಲಭೂತವಾದ ಹಿನ್ನೆಲೆಯಾಗಿ ಒಂದು ದುರಾಸೆ ಇದ್ದೇ ಇರುತ್ತೆ. ದುರಾಸೆ ಯಾವನಿಗಿರೋದಿಲ್ಲ ಅವನು ಪಾಪ ಮಾಡೋ ಚಾನ್ಸಸ್ಸೇ ಇರೋದಿಲ್ಲ. ದುರಾಸೆನ ಓವರ್ಕಮ್ ಮಾಡಿದ್ರೆ ಪಾಪ ಮಾಡೋ ಚಾನ್ಸೇ ಇರೋದಿಲ್ಲ. ದುರಾಸೆ ಇದ್ದ ಮೇಲೆ ಪಾಪ ಮಾಡದೇ ಇರಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ನಾವು ದುರಾಸೆಯ ಬಗ್ಗೆ ಎಚ್ಚರ ವಹಿಸಬೇಕು. ಇವತ್ತು ಸಾಮಾನ್ಯವಾಗಿ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಮಾಡುತ್ತೆ ಗೊತ್ತಾ, ಸಾಮಾನ್ಯವಾಗಿ ಮತ್ತೆ 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 ತಲೆಯಲ್ಲಿ ಹಾಕುತ್ತೆ, ಇದನ್ನೇ ಸೇದ್ರಿ, ಇದನ್ನೇ ಕುಡೀರಿ, ಅದನ್ನೇ ಹಿಡ್ತಾ ಹೋಗುತ್ತೆ. ನೋಡ್ತಾ ನೋಡ್ತಾ ನಿಧಾನ ತಗೊಂಡು ಎಲ್ಲ ಕುಡಿದು ಹಾಕ್ಬಿಡ್ತಾನೆ ಬಿಡೋದಿಲ್ಲ. ನೋಡಿ 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 ಅದು ಕೆಡ್ತಾ 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 ವಾತಾವರಣ ಕೆಡಿಸಿಬಿಡುತ್ತವನ. ಆದರೆ ಇದು ಎಷ್ಟು ಜೋರಾಗಿ ಅಟ್ಯಾಕ್ ಮಾಡುತ್ತೆ ಮನುಷ್ಯನನ್ನ ಅಂತ ಹೇಳ್ತಾನೆ. ಕಾಮದ ಸ್ವಭಾವವನ್ನು ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಳ್ಳೆ ಸೈನ್ಸ್ ಅದು, ಭಗವದ್ಗೀತೆ ಸರಿಯಾಗಿ ಕ್ಲಾಸ್ ಟೈಪ್ ಕೇಳಿದ್ರೆ ಎಷ್ಟು ಡೀಪ್ ಇನ್ವಾಲ್ವ್ಮೆಂಟ್ ನಮಗೆ ಬರುತ್ತೆ ನೋಡಿ. ಆವೃತ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿನ ಅಂತ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾ, ಆ ಕಾಮ ನಮ್ಮನ್ನು ಹೇಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳುತ್ತೆ. ಕಾಮ ಅಟ್ಯಾಕ್ ಹೇಗೆ ಮಾಡುತ್ತೆ? ಮತ್ತು ಕಾಲರ ವೈರಸ್ ಇದೆ ಅವೆಲ್ಲ, ಅದು ಪ್ರೊಸೀಜರ್ ಇದ್ದಕ್ಕಿಂತ ಅಟ್ಯಾಕ್ ಮಾಡೋದಿಲ್ಲ. ಅದಕ್ಕೊಂದು ಪ್ರೊಸೀಜರ್, ಇಂಥ ಆಹಾರದ ಮೂಲಕ ಎಂಟರ್ ಆಗುತ್ತದೆ, ನೀರಿನ ಮೂಲಕ ಎಂಟರ್ ಆಗುತ್ತೆ, ಇದು ಎಂಟರ್ ಆಗಲಿಕ್ಕೆ ಬರೋದಿಲ್ಲ ಅದಕ್ಕೆ. ಅದೇ ರೀತಿಯೇ ಕಾಮ ಹೇಗೆ ನಮ್ಮನ್ನು ಹಿಡಿಯುತ್ತೆ ಅಂತ ಹೇಳ್ತಾನೆ ಭಗವಂತ. ಕಾಮ ಭಾರಿ ಸುಲಭ, ಕಾಮ ಕೆಟ್ಟದೊಂದು ಗೊತ್ತಾಯ್ತು ನಮಗೆ, ಕೆಟ್ಟ ಕಾಮ ಏನು ಗೊತ್ತಾಯ್ತು, ಅದನ್ನು ನಾವು ತಪ್ಪಿಸ್ಕೊಂಡ್ಬಿಡೋಣ ಅಂತ ಕೇಳಿದ್ರೆ ಹುಷಾರು, ಅಷ್ಟು ಸುಲಭ ನಿಮ್ಮ ಕೈಯಲ್ಲಿ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಧೂಮೇ ನಾವರಿಯತೆ ವನ್ನಿಹಿ ಯಥಾದರ್ಶೋ ಬಲೇನ ಚ ಯಥೋಲ್ಬೇ ನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಶ್ಲೋಕ ಬಹಳ ಚೆನ್ನಾಗಿ, ಒಳ್ಳೆ ಶ್ಲೋಕ ಇದು. ಒಂದು ಮಧ್ವಾಚಾರ್ಯ ಅರ್ಥ ಬರದಂತೆ ಯಾರೂ ಬರದಿಲ್ಲ ಅಂತ ಅಪೂರ್ವವಾದ ಶ್ಲೋಕದಲ್ಲಿ ಒಂದು. ನಿತ್ಯ ಜೀವನಕ್ಕೆ ಅದು ಜ್ಞಾಪಕ ಇದ್ದು ಬಿಟ್ರೆ ನಾವು ಎಂಥ ಸಂಕಷ್ಟದ ಬೇಕಾದ್ರೂ ಪಾರಾಗ್ತೇವೆ. ಧೂಮೇನ ಆವೃತೆ ವನ್ನಿಹಿ, ಕಾಮ ಹೇಗೆ ಕವರ್ ಮಾಡುತ್ತೆ ನಮ್ಮನ್ನ ಅಂತ ಕೇಳಿದ್ರೆ, ಈ ಸ್ಮೋಕ್ ಫೈರ್ ಕವರ್ ಮಾಡ್ದೆ ಮಾಡುತ್ತೆ ಅಂತ ಹೇಳಿದ್ದ. ಒಳ್ಳೆ ಫೈರ್ ಇದೆ, ನಮಗೆ ಗೊತ್ತಿಲ್ಲ, ಸ್ಮೋಕ್ ಇರುತ್ತೆ ಹೋಗ್ತಾನೆ ಗೊತ್ತಿಲ್ಲ, ಮುಟ್ಟದ ಕೈ ಸುಟ್ಕೊಂಡ್ಬಿಡ್ತಾನೆ, ಸ್ಮೋಕ್ ಕಾಣದಂತೆ ಮಾಡಿತ್ತದೆ. ಧೂಮೇನ ಆವೃತೆ ವನ್ನಿಹಿ ಯಥ ಆದರ್ಶೋ ಮಲೇನ ಚ, ಒಳ್ಳೆ ಮಿರರ್ ಅದು ಕೊಳಕ್ ಸೇರ್ಕೊಂಡ್ಬಿಟ್ಟಿದೆ, ಕೊಳೆ ಸೇರ್ಕೊಂಡ್ಬಿಟ್ಟಿದೆ, ಆದ್ರೆ ಸರಿಯಾಗಿ ರಿಫ್ಲೆಕ್ಷನ್ ಬರ್ತಾ ಇಲ್ಲ, ಇಮೇಜ್ ಬರ್ತಾ ಇಲ್ಲ. ಸರಿಯಾದ ಇಮೇಜ್ ಬರದಂತೆ ಮಿರರ್ನ ಹೇಗೆ ಈ ಡಸ್ಟ್ ಕವರ್ ಮಾಡಿಬಿಡಬೇಕು, ಆ ರೀತಿ ಕವರ್ ಮಾಡುತ್ತೆ ಕಾಮ. ಅಂದ್ರೆ ನಮಗೆ ಕಾಮ ಬಂದಿದೆ, ಅದಕ್ಕೆ ಹೀಗಾಗುತ್ತೆ, ನಮ್ಗೆ ಗೊತ್ತಾಗೋ ಬಾರಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ಕಾಗರ ಇರೋರು ಬಾಂಡ್ ನೀರು ಕುಡಿತಾನೆ, ಕುಡಿಯೋನೇ ಗೊತ್ತಿಲ್ಲ, ವೈರಸ್ ಕಣ್ಣಿಗೆ ಕಾಣೋದಿಲ್ಲ, ಅವು ನಾರ್ಮಲ್ ವಾಟರ್ ಇದ್ದಾಗೆ ಇರುತ್ತೆ, ಅದು ಕುಡಿದ್ಮೇಲೆ ಅಟ್ಯಾಕ್ ಆದ್ಮೇಲೆ ಗೊತ್ತಾಗೋದು. ಅವ್ರಿಗೆ ಎಲ್ಲರ ಕಣ್ಣಿಗೂ ಕಾಲರ ಇದು, ಒಳ್ಳೆ ಹಾವು ಚೋಳು ಕಂಡ ಕಟ್ಟಿದ್ರೆ ಯಾವ ನೀರು ಕುಡಿತಿರ್ಲಿಲ್ಲ, ಅದನ್ನ ಸೂಕ್ಷ್ಮವಾಗಿ ಅಟ್ಯಾಕ್ ಮಾಡುತ್ತೆ. ಈ ಕಾಮ ಅಂಬೋದು ಸೂಕ್ಷ್ಮವಾಗಿ ಅಟ್ಯಾಕ್ ಮಾಡುತ್ತೆ. ಧೂಮೇನಾವೃಯತೆ ವನ್ನಿಹಿ ಯಥ ಆದರ್ಶೋ ಮಲೇನ ಚ, ಕನ್ನಡೆ ಕೊಳಕಿನಿಂದ ಕೂಡಿದಾಗ ಹೇಗೆ ಅದು ರಿಫ್ಲೆಕ್ಟ್ ಮಾಡೋ ಕೆಪಾಸಿಟಿ ಕಳ್ಕೊಂಡ್ಬಿಡುತ್ತೋ ಆ ರೀತಿ ಆಗುತ್ತೆ. ಯಥೋಲ್ಬೇರ್ ಅವೃತೋ ಗರ್ಭ, ಗರ್ಭದ ಚೀಲ ಹೇಗೆ ಗರ್ಭವನ್ನ ಪೂರ್ತಿ ಕವರ್ ಮಾಡುತ್ತೋ ಆ ರೀತಿ ಕವರ್ ಮಾಡುತ್ತೆ. ತಥಾ ತೇನೇ ನಮ್ಮ ಅವೃತ, ಮೂರು ದೃಷ್ಟಾಂತ ಕೊಡ್ತಾನೆ ಭಗವಂತ. ಅಗ್ನಿಯನ್ನ ಬೆಂಕಿ ಧೂ ಈ ಹೊಗೆ ಆವರಿಸಿದಂತೆ, ಕನ್ನಡಿಯನ್ನ ಕೊಳೆ ಮೆತ್ತಿದಂತೆ, ಗರ್ಭವನ್ನ ಗರ್ಭದ ಚೀಲ ಸುತ್ತಿದಂತೆ, ಕಾಮ ಮನುಷ್ಯನನ್ನ ಅಟ್ಯಾಕ್ ಮಾಡುತ್ತೆ. ದೇರ್ಫೋ ನಮಗಿಂತ ಭಾರಿ ಪವರ್ಫುಲ್ ಅದು ಕಾಮ. ಸುಲಭವಾಗಿ ಎದ್ಬಿಟ್ಟ ಸಾಧ್ಯ, ನಮ್ಮ ದೇಹದೊಳಗಿರೋ ರೋಗನ ನಮ್ಮ ಕಡೆ ಹೊರಗಾಡ್ಲಿಕ್ಕೆ ಆಗೋದಿಲ್ಲ. ರೋಗ ನಮ್ಮ ದೇಹದೊಳಗಿದೆ, ದೇಹ ನಮ್ಮದು, ರೋಗ ಬಂದಿದೆ, ಅದು ಹೊರಗಾಗಲು ಎಷ್ಟು ಕಷ್ಟ ಇದೆ ಲೆಕ್ಕ ಹಾಕಿ. ಕ್ಯಾನ್ಸರ್ ಬಂದು ಗೊತ್ತಾದ್ರೆ ಏನು ಮಾಡೋಕ್ಕಾಗದ ಅಷ್ಟೇದಲ್ಲಿ. ಹೀಗಿದೆ ಮೂರು ದೃಷ್ಟಾಂತ ಕೊಡ್ತಾನೆ ಭಗವಂತ. ಬಹಳ ಅಪೂರ್ವ ಶ್ಲೋಕ ಅದು. ಮೂರು ಯಾತಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ, ಭಗವದ್ಗೀತೆನೇ ಯಾತಕ್ಕೆ ಅಂತ ಗೊತ್ತಿಲ್ಲ, ಜನ ಇದ್ದಾರೆ ಪಾಪ. ಈ ಮೂರು ಶ್ಲೋಕ ತಗೊಂಡು ಏನ್ ಮಾಡ್ತಾರೆ ಅವರು, ಆಚಾರ್ಯ ಹೇಳುತ್ತಾರೆ, ಈ ಮೂರು ವಿಧ ಜನ ಇದ್ದಾರೆ. ಮೂರು ವಿಧ ಜನರಿಗೆ ಕಾಮನೆ ಅಟ್ಯಾಕ್ ಮಾಡೋದು ಕಾಮನ್ನು, ಬಟ್ ಅದು ಇಂಟೆನ್ಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳುತ್ತಾರೆ. ಸಾತ್ವಿಕ ಜನಗಳಿಗೆ ಧೂಮೇನಾವರಿಯತೆ ಒಂದಿಹಿ, ಬೆಂಕಿಗೆ ಹೊಗೆ ಕವದಂತೆ ಕವಿಯುತ್ತೆ. ಆಮೇಲೆ ಸ್ವಲ್ಪ ರಾಜಸರಿಗೆ ಕನ್ನಡಿಗೆ ಕೊಳೆ ಮೆಚ್ಚಿದಂತೆ ಮೆತ್ತುತ್ತೆ, ತಾಮಸರಿಗೆ ಗರ್ಭದ ಚೀಲ ಮುಚ್ಚದಂತೆ ಮುಚ್ಚುತ್ತೆ. ಇಂಟೆನ್ಸಿಟಿ ಆಗಿ ವೇರಿ ಆಗುತ್ತೆ ನೋಡಿ ಅಂತ ಹೇಳ್ತಾರೆ. ಹೊಗೆನ ನೀವು ಊದಿಬಿಟ್ಟೆ ಹೋಗಿಬಿಡುತ್ತೆ, ಯಾಕೆ ಕಷ್ಟಪಡಬೇಕಾಗಿಲ್ಲ, ವೆರಿ ಸಿಂಪಲ್ ಅದು. ಹೊಗೆನ ಅವಾಯ್ಡ್ ಮಾಡಬೇಕಾದ್ರೆ ಬಹಳ ಸಿಂಪಲ್ ಅದು. ಕೆಟ್ಟದ್ದು ಹೌದು, ಬಟ್ ಅಷ್ಟು ಡಿಫಿಕಲ್ಟ್ ಮೆಥಡ್ ಬೇಕಿಲ್ಲ ನಮಗೆ, ಸಿಂಪಲ್ ಆಗಿ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಸಾತ್ವಿಕರಿಗೆ ಕಾಮನೆ ಬಂದ್ರೆ ಅವರು ಸುಲಭವಾಗಿ ಗೆದ್ದು ಬಿಡ್ತಾನೋ, ಅರ್ಥ ಆಗಿಬಿಟ್ರೆ ಸಾಕು ಅವರಿಗೆ, ಓವರ್ಕಮ್ ಮಾಡಿಬಿಡ್ತಾರೆ. ಆದ್ರೆ ಕನ್ನಡಿಯ ಕೊಳೆ ಕಷ್ಟ ಹೋಗೋದಿಲ್ಲ, ಕೆಲಸದಂತೂ ಉಜ್ಜಿ ತೆಗಿಬೇಕು, ಕೆಟ್ಟ ಹೋಗ್ತದೆ. ಪ್ರಾಪರ್ ರೆಮಿಡಿ ಸಿಗದೆ ಹೋದ್ರೆ ತೆಗಲಕ್ಕೆ ಆಗೋದಿಲ್ಲ ಅದ್ರ. ಸೊ ಮಿಡ್ಲ್ ಕ್ಲಾಸ್ ಪೀಪಲ್ ಇದ್ದಾರಲ್ಲ, ಮಿಡ್ಲ್ ಕ್ಲಾಸ್ ಅಂದ್ರೆ ನಿಮ್ಮ ಇವರ ಫೈನಾನ್ಷಿಯಲಿ ಮಿಡ್ಲ್ ಕ್ಲಾಸ್ ಅಲ್ಲ, ಮತ್ತೆ ಶ್ರೀಸಾಮಾನ್ಯ ಅಂತ ಅವನಲ್ಲ, ರಾಜಸ ಇರ್ತಾನಲ್ಲ ಅವನು, ಸ್ವಲ್ಪ ಡೀಪ್ ಆಗಿ ಅಟ್ಯಾಕ್ ಮಾಡುತ್ತ, ಸ್ವಲ್ಪ ಡೀಪ್ ಆಗುತ್ತೆ, ಕಷ್ಟ ಹೋಗೋದಿಲ್ಲ ಅವನಿಗೆ. ಆಮೇಲೆ ಈ ತಾಮಸ ಇದ್ದಾನಲ್ಲ, ಅವನಿಗೆ ಹೇಗೆ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಗರ್ಭವನ್ನ ಚರ್ಮದ ಚೀಲ ಕವರ್ ಮಾಡುತ್ತೆ, ಎರಡು ಒಳಗಿದೆ, ಕಣ್ಣಿಗೆ ಕಾಣೋದಿಲ್ಲ, ಆ ತರ ಇದೆ. ಬಡಿ ಸ್ಟ್ರಾಂಗ್ ಅದು, ಬಿಗಿದು ಬಿಡುತ್ತೆ ಜೋರಾಗಿ, ಅಷ್ಟು ಜೋರಾಗಿ ಹಿಡಿಯುತ್ತೆ, ಅದರಿಂದ ಬಿಡಿಸಕ್ಕೆ ಆಗೋದೇ ಇಲ್ಲ ಅವರಿಗೆ ಅಂತ. ದುರ್ಯೋಧನನಿಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ, ತಂದೆ ತಾಯಿ ಗುರುಗಳು ತಾತ ಹಿರಿಯರು ಋಷಿಗಳು ಮುನಿಗಳು ಪ್ರತಿಯೊಬ್ಬರು ಹೇಳ್ತಾರೆ, ಯಾರ ಮಾತು ಕೇಳೋದಿಲ್ಲ ಅವನು. ಯಾತಕ್ಕೆ ಅಂದ್ರೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಕೇಳಕ್ ಆಗ್ತಾ ಇಲ್ಲ ಅವರಿಗೆ. ಅರ್ಜುನಿಗೆ ಈಗ ಬಂದಿದೆ ಒಂಥರ ಅಜ್ಞಾನ ಬಂದುಬಿಟ್ಟಿದೆ, ಹೇಗಿದೆ ಉಫ್ಫದ ಹೋಗಿಬಿಡ್ತು, ಕೃಷ್ಣ ಹೇಳಿದೆ ಹೋಗೇ ಬಿಡ್ತದ್ದು. ಧೂಮೇನಾವೃತೆ ಬನ್ನಿ, ಅರ್ಜುನಿ ಬಂದ ಅಜ್ಞಾನ ಅಗ್ನಿಗೆ ಧೂಮ ಕವದಂತೆ ಕವದಿತ್ತು. ಅದು 10 ನಿಮಿಷದಲ್ಲಿ ಹೋಗಿಬಿಡ್ತ ಆ ಕಡೆಗೆ. ದುರ್ಯೋಧನನಿಗೆ ಶತ್ರು ಹೋಗಲಿಲ್ಲ ಅಷ್ಟು ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ರಾಜಸಜೀವರಿಗಾದ್ರೆ ಒಂದು ಹಂತದವರಿಗೆ ಕಾತು ಬಿಟ್ಟು ಸ್ವಲ್ಪ ಡೀಪನ್ ಆಗುತ್ತದು. ಇದು ಒಬ್ರು ಬರದಲ್ಲಿ ಮಧ್ವಾಚಾರ್ಯ ಮಾತ್ರ ಬರದ ಒಂದು ವೈಶಿಷ್ಟ್ಯ ತೋರಿಸಿದ್ರು, ಇನ್ನೂ ಸ್ವಾರಸ್ಯವನ್ನು ತೋರಿಸ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ. ಪ್ರಾಬ್ಲಮ್ ಆಫ್ ವಿ ವಿಲ್ ಎಂಬುದು ಎಷ್ಟು ಡೀಪ್ ರೂಟೆಡ್ ಅಂತ ಅರ್ಥ ಆಗಬೇಕಲ್ಲ, ಅದಕ್ಕೆ ಇನ್ನೊಂದು ದೃಷ್ಟಿ ಆಚಾರ ಅರ್ಥ ಹೇಳ್ತಾರೆ. ಈ ಕಾಮನೆ ನಮ್ಮನ್ನ ಮೂರು ವಿಧ ಜೀವರಿಗೆ ಅಂತ ಒಂದು ಅರ್ಥ ಮಾಡಿಬಿಟ್ರು, ಮತ್ತು ಮೂರು ವಸ್ತುವನ್ನು ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ. ಕಾಮನೆಯ ಫಲ ಮೂರು ವಸ್ತುವ ಒಂದು ಪರಿಣಾಮ ಆಗುತ್ತೆ. ಯಾವುದು ಮೊದಲನೇ ಪರಿಣಾಮ? ಧೂಮೇನಾವರಿಯತೆ ವನ್ನಿ ಯಥಾದರ್ಶೋ ಮಲೇನ ಚ, ಮತ್ತೆ ಯಥೋಲ್ವೇನ್ ಅವೃತೋ ಗರ್ಭ ತಥಾ ತೇನೇದಮಾವೃತಂ. ಮೊದಲನೇದಾಗಿ ನಮಗೆ ಮೂರು ಕಡೆಗೆ ಅಜ್ಞಾನ ಇದೆ, ನಮಗೆ ದೇವರು ಗೊತ್ತಿಲ್ಲ ಒಂದು, ನಮ್ಮ ಸ್ವರೂಪ ಗೊತ್ತಿಲ್ಲ ಎರಡನೇದು, ಮನಸ್ಸು ನಮಗೆ ಅರ್ಥ ಆಗೋದಿಲ್ಲ ಮೂರನೇದು. ಈ ಮೂರನ್ನು ಕಾಮ ಕವರ್ ಮಾಡುತ್ತೆ ಅಂತ, ಅಟ್ಯಾಕ್ ಮಾಡುತ್ತೆ ಮೂರನ್ನು ಕೂಡ. ನಮ್ಮ ಸ್ವರೂಪವನ್ನ ಅಟ್ಯಾಕ್ ಮಾಡುತ್ತೆ, ದೇವರನ್ನ ಕಾಣದಂತೆ ಮಾಡುತ್ತೆ, ಹೊಗೆ ಬಂದಾಗ ಕಾಣೋದಿಲ್ಲ. ಇವತ್ತು ದೇವರು ಇಲ್ಲ ಅಂತ ನಾವು ಹೇಳ್ತೇವೆ, ಆಕ್ಚುಲಿ ದೇವರಿಲ್ಲ ಅಲ್ಲ, ನಮಗೆ ಈ ಅಜ್ಞಾನದ ಹೊಗೆ ಅಡ್ಡಿಯಾಗಿ ಬಿಟ್ಟು, ಕಾಮದ ಹೊಗೆ ಅಡ್ಡಿಯಾಗಿ ಬಿಟ್ಟು ದೇವರನ್ನು ಕಾಣ್ತಾ ಇಲ್ಲ ಅಷ್ಟೇ. ಆ ರೀತಿಯಲ್ಲಿ ದೇವರನ್ನ ಕಾಣದಂತೆ ಮಾಡುತ್ತೆ ಈ ಕಾಮ, ಕೆಟ್ಟ ಕಾಮನೆ ಹಾಗೆ ಮಾಡುತ್ತೆ. ಎರಡನೇದು ನಮ್ಮ ಮನಸ್ಸಿದೆ, ಈಗ ಮನಸ್ಸಿನೊಳಗೆ ಏನಿದೆ ಅಂತ ನಾವು ಅವಾಯ್ಡ್ ಮಾಡಿ ಯೋಚನೆ ಮಾಡಕ್ ಹೋಗೋದಿಲ್ಲ. ಅವೀಗ ಯೋಚನೆ ಮಾಡಿ ಏನು ತಪ್ಪು ಅಂತ ಗೊತ್ತಾಗುತ್ತೋ ಅಂತೇಳಿ ಯು ವಾಂಟ್ ಟು ಫರ್ಗೆಟ್ ಅವರ್ ಸೆಲ್ಸ್. ಈ ಡ್ರಿಂಕಿಂಗು ಡ್ರಗ್ಸ್ ಒಳ ಹ್ಯಾಬಿಟ್ ಏನು ಗೊತ್ತೇನು, ಈ ವಾಂಟ್ ಟು ಫರ್ಗೆಟ್ ಹಿಮ್ಸೆಲ್. ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಅವನಿಗೆ, ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರಿಂದ ಮನಸ್ಸನ್ನ ಕನ್ನಡಿಯನ್ನ ಕೊಳೆ ಬುದ್ಧ ಮುತ್ತುತ್ತೆ. ಇನ್ನು ಜೀವನ ಸ್ವರೂಪ ಇದೆಯಲ್ಲ, ಅದನ್ನ ಈ ಚರ್ಮದ ಚೀಲ ಗರ್ಭ ಮುಚ್ಚದ ಮುಚ್ಚುತ್ತೆ. ಎಷ್ಟು ಅರ್ಥಗಳು ಗೀತಾ ಭಾಷೆಯಲ್ಲಿ, ಒಂದು ಅರ್ಥ ಬರೀತಾರೆ ಗೀತಾ ತಾತ್ಪರ್ಯದಲ್ಲಿ, ಇನ್ನೊಂದು ಅರ್ಥವನ್ನು ಬರೀತಾರೆ. ಈ ಎರಡರ ಒಂದನ್ನು ಬೇರೆಯವರು ಬರೆದಿಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್. ಭಗವಂತ ಸರ್ವೋತ್ತಮನಾದ ಕೃಷ್ಣ ಕಾಮ ಕೆಟ್ಟದು ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡದೆ ಮೂರು ಕೊಡ್ತಾನೆ ಅಂದ್ರೆ ಅದು ಸ್ಪೆಷಲ್ ಪರ್ಪಸ್ ಇರಲೇಬೇಕಲ್ಲ. ಅದಕ್ಕೆ ಯೋಚನೆ ಮಾಡಲೇ ಇಲ್ಲ ಅವರು, ಸುಮ್ಮನೆ ಬರೆದು ಹಾಕಿಬಿಟ್ರು. ಇವೆಲ್ಲ ಹೆಚ್ಚಾಗಿ ಮಧ್ವಾಚಾರ ಸಿದ್ಧಾಂತದ ಬಗ್ಗೆ ತುಂಬಾ ಜನಕ್ಕೆ ಏನೂ ಗೊತ್ತಿಲ್ಲ. ನಾವು ಪ್ರತಿಯೊಂದು ಉಪನ್ಯಾಸದಲ್ಲೂ ಮಧ್ವಾಚಾರ್ಯ ವಿಷಯ ಬರಲೇಬೇಕು, ಮೇನ್ಲಿ ನಮ್ಮ ಟಾಪಿಕ್ಕೇ ಮಧ್ವಾಚಾರ್ಯ ಮೆಸೇಜ್ ಅಂತಿರೋದ್ರಿಂದಾನೆ. ನಮಗೆ ಗೀತಾ ಪ್ರಸಕ್ತವಾದರೂ ಕೂಡ ಮಧ್ವಾಚಾರ್ಯ ಇಂಟರ್ಪ್ರಿಟೇಷನ್ ಅಷ್ಟೇ ನಮಗೆ ಪ್ರಸಕ್ತ ಇದೆ. ಬೇರೆ ಮತದ ಪ್ರಕಾರ ಕಾಮನೆ ಅಂದ್ರೆ ನೋ ಕ್ಲಾರಿಫಿಕೇಶನ್, ಎಲ್ಲ ಡಿಸೈರ್ ಬಿಡಬೇಕಷ್ಟೇ. ನೀವೀಗ ಡಿಸೈರ್ ಲೆಸ್ನೆಸ್ ಅಂತ ಹೇಳಿದ್ರೆ ಮನುಷ್ಯ ಬಿಕಮ್ಸ್ ಎ ಒಂದು ನಾನ್ ಸೆಂಟಿಯೆಂಟ್ ಬೀಯಿಂಗ್. ಅದು ಅರ್ಥ ಬಿಡ್ಲಿಕ್ಕೆ ಬರಲಿಲ್ಲ ಅವ್ರ ಕೈಲಿ, ಬಿಟ್ಟುಬಿಟ್ರು. ಇನ್ನು ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ, ಅದನ್ನು ಬಿಟ್ಟುಬಿಟ್ರು ಮನೆ. ಅದಕ್ಕೆ ಸಿಂಪಲ್ ಮೇಲ್ನೋಟದ ಅರ್ಥ ನಾವು ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳೋ, ಡಿಕ್ಷನರಿ ಮೀನಿಂಗ್ ಬರೆದು ಬಿಡ್ತಾರೆ ಹೊರತು ಫಿಲಾಸಫಿಕಲ್ ಮೀನಿಂಗ್ ಬೇಕು ನಮಗೆ, ಸ್ಪಿರಿಚುವಲ್ ಮೀನಿಂಗ್ ಬೇಕಿತ್ತು, ಅದನ್ನ ಮಿಸ್ ಮಾಡಿಬಿಟ್ರು. ಇದು ಎದ್ದು ಕಾಣತಕ್ಕಂಥ ಒಂದು ವ್ಯತ್ಯಾಸ. ಮಧ್ವಾಚಾರ್ಯರ ಮೆಸೇಜು ನಮಗಾಗ ಸ್ಪಷ್ಟವಾಗಿ ತಿಳಿತಾ ಇದೆ. ದೇವರು ನಮಗೆ ಯಾತಕ್ಕೆ ಕಾಣೋದಿಲ್ಲ ಅಂದ್ರೆ ಕಾಮನೇ ಕಾರಣ. ಮತ್ತೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಯಾಕೆ ಕಾಮನೆ ಅಟ್ಯಾಕ್ ಮಾಡೋದಿಲ್ಲ ಅಂದ್ರೆ ಅವ್ರ ಸ್ವರೂಪವೇ ಕಾರಣ. ಹೀಗೆ ಎರಡು ಕಡೆಯಿಂದ ಉತ್ತರವನ್ನು ಕೊಡ್ತಾ ಆ ಸಾರ್ಥಕ್ಯವನ್ನು ತೋರಿಸ್ತಾರೆ ಆಚಾರ್ಯ. ಇನ್ನು ಮುಂದಿನ ಪ್ರಶ್ನೆ, ಈ ಕಾಮವನ್ನು ಗೆಲ್ಲಲೇಬೇಕು ಯಾತಕ್ಕೆ ಅಂತ ಮುಂದಿನ ಪ್ರಶ್ನೆ. ಅಕಾಮಡೇಟ್ ಮಾಡ್ಕೊಂಬೇಡ ಹೋಗ್ಲಿ, ಅದನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೇಕು ಅದೊಂದು ಆಗಿಬಿಡ್ಲಿ ಪರವಾಗಿಲ್ಲ ಅಂತ ಯಾಕೆ ಅನ್ಕೋಬಾರದು. ಅದು ಹೇಗಿದ್ರೆ ಕಳ್ಳರು ನಮ್ಮ ಜೊತೆಗೆ ಇರಲಿ ಅಂತ ಒಪ್ಕೊಂಡ್ರೆ ಆಗ ಆಗತ್ತಷ್ಟೇ, ಅದು ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಕಾಮನೇನಾದ್ರೂ ಸಣ್ಣ ಪುಟ್ಟ ವಸ್ತು ಆಗಿದ್ದಿದ್ರೆ ಅಕಾಮಡೇಟ್ ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ನಮ್ಗೆ ಗೊತ್ತು, ನಮ್ಗೆ ಯಾರೋ ಕ್ಲರ್ಕ್ ಮೋಸ ಮಾಡ್ತಿರ್ತಾನೆ ಗೊತ್ತು ನಮಗೆ, ತಿಂದು ಒಂದು 10-20 ರೂಪಾಯಿ ತಿನ್ಕೊಂಡು ಹೋಗ್ಬಿಡಿ, ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳಿ 10-20 ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಡ್ತಾರೆ. ಅದು ಲಕ್ಷ ತಿಂದ್ರೆ ಪಜಿತಿ ಆಗತ್ತೆ, 10-20 ಲಕ್ಷ ತಿಂದ್ರೆ ಓಡಿಸ್ಬೇಕಾಗತ್ತೆ, 10-20 ಅಂದ್ರೆ ಹೋಗ್ಲಿ ಬಿಡಿ ಅಷ್ಟೇ, ಅವನು ಏನ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಹೋಗ್ಲಿ ಅಂತ ಹೇಳಿಬಿಡ್ತಾರೆ. ಈ ಕಾಮ ಅಂತದ್ದಲ್ಲ, ಆವೃತಂ ಜ್ಞಾನಮಯತೇನ ಜ್ಞಾನಿನೋ ನಿತ್ಯ ವೈರಿಣ. ಹೇಗೆ ಅಂದ್ರೆ ಮಹಾಶನೋ ಮಹಾಪಾಪ್ಮ ವಿಧೇನ ವಿಹ ವೈರಿಣಂ ಇದು ಅನಲ ದುಷ್ಪೂರೇಣ ಅನಲೇನ ಚ ಅಂತ ಪದ ಉಪಯೋಗಿಸ್ತಾರೆ. ದುಷ್ಪೂರೇಣ ಅನಲೇನ ಚ, ಈ ಕಾಮ ಎಂಥದ್ದು ಅಂದ್ರೆ ದುಷ್ಪೂರ, ಫುಲ್ಫಿಲ್ ಮಾಡಕ್ ಆಗೋದೇ ಇಲ್ಲ ಅಂತ ಒಂದು ಟೆಂಡೆನ್ಸಿ ಅದಕ್ಕಿದೆ ಅಂತ ಹೇಳಿದ್ದಾರೆ. ದುಷ್ಪೂರ ಅಂತ ಹೇಳಿದ್ರೆ ತುಂಬಲಕ್ಕೆ ಆಗೋದೇ ಇಲ್ಲ. ಆಚಾರ್ಯರು ಒಂದು ವಾಕ್ಯ ಕೋಟ್ ಮಾಡ್ತಾರೆ, ಅದಕ್ಕೆ ಪ್ರತಿಯೆಲ್ಲ ತಗ್ಗಿರುತ್ತೆ ಮುಚ್ಚಬಹುದು, ನಾವು ಅದನ್ನೇ ಮುಚ್ಚೋದಿಲ್ಲ. ನಮ್ಮ ರೋಡ್ದವ್ರು ಆ ವಿಚಾರ ಬೇರೆ, ಸಣ್ಣ ತಗ್ಗಿರುತ್ತೆ ಅದನ್ನೇ ಮುಚ್ಚೋದಿಲ್ಲ, ಅದು ಮುಚ್ಚಬಹುದು ನ್ಯಾಯವಾಗಿ. ಆದರೆ ಇವತ್ತು ಪಾತಾಳದ ಮುಚ್ಚಲಕ್ಕೆ ಯಾರಿಗಾರಾಗುತ್ತಾ? ಪಾತಾಳ ಇವ ದುಷ್ಪೂರ ಅಂತ ಎಕ್ಸಾಂಪಲ್ ಕೊಡುತ್ತ. ಮತ್ತು ಪಾತಾಳನ ಫಿಲಪ್ ಮಾಡ್ತಕ್ಕಂಥ ಒಂದು ವಸ್ತು ಇದೆಯೇನೋ ಸಾಧ್ಯನೇ ಇದೆ, ಅಷ್ಟು ಡೀಪ್ ಇದೆ ಕಪ್ಪ. ಇವನ್ನ ಏನು ಕೊಟ್ಟರು ಕೂಡ ಕಾಮನೆ ಫುಲ್ಫಿಲ್ ಆಗೋದೇ ಇಲ್ಲ, ಆದ್ದರಿಂದ ಅದನ್ನು ಓಡಿಸ್ಬೇಕೇ ಹೊರತು ಅಕಾಮಡೇಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅನಲೇನ ಚ, ಅನಲ ಅನಲ ಅಂದ್ರೆ ನಮಗೆಲ್ಲ ಫೈರ್ ಅಂತ ಗೊತ್ತು, ಅನಲ ಅಂದ್ರೆ ಅಗ್ನಿ, ಅನಿಲ ಅಂದ್ರೆ ವಾಯು, ಅನಲ ಅಂದ್ರೆ ಅಗ್ನಿ ಎಲ್ಲರಿಗೂ ಗೊತ್ತು. ಆದ್ರೆ ಅನಲ ಅಂತ ಯಾತಕ್ಕಂತಾರೆ ಅಂತ ಗೊತ್ತಿಲ್ಲ ಸಂಸ್ಕೃತದಲ್ಲಿ. ಇಂಗ್ಲಿಷಲ್ಲಿ ಫೈರ್ ಅಂದ್ರೆ ಫೈರ್ ಅಷ್ಟೇ, ಮತ್ತೇನು ಅರ್ಥ ಇಲ್ಲ ಅದಕ್ಕೆ. ಸಂಸ್ಕೃತದಲ್ಲಿ ಹಾಗಲ್ಲ, ಅನಲ ಶಬ್ದಕ್ಕೊಂದು ಹೊಸ ಅರ್ಥವನ್ನು ಹೇಳ್ತಾರೆ ಆಚಾರ್ಯ. ಅನಲ ನಾ ಅಲಂ, ನಾ ಅಲಂ, ಅಲಂ ಅಂದ್ರೆ ಸಾಕು, ನಾ ಅಲಂ ಸಾಕು ಅನ್ನೋದಿಲ್ಲ. ಬೆಂಕಿ ಉರಿತಾ ಇದೆ, ಪೆಟ್ರೋಲ್ ಹಾಕ್ತಾ ಇರ್ತೀರಿ, ಸಾಕು ಸಾಕು ಅನ್ನೋದೇ ಇಲ್ಲದು. ಉರಿತಾ ಜೋರಾಗಿ ಉರಿತಾ ಇದೆ, ಸಾಕಾಯ್ತಪ್ಪ ಅಂತ ಹೇಳಿ ಹೊಟ್ಟೆ ತುಂಬಿತು ಅನ್ನೋದಿಲ್ಲ. ಅಂದ್ರೆ ಅದಕ್ಕೆ ಅಲಂಭಾವನೆ ಇಲ್ಲ, ಏನಪ್ಪ ಅಂತ ಅನ್ನೋದೇ ಇಲ್ಲದು. ಆದ್ರಿಂದ ಅದು ಅಕಾಮಡೇಟ್ ಮಾಡಿದ್ರೆ ಬರ್ನ್ ಮಾಡಿಬಿಡುತ್ತೆ ಹುಷಾರು ಅಂತ ಹೇಳಿದ್ದ. ಅನಲ ಅಂತ ಪದ ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತದಲ್ಲಿರ್ತಕ್ಕಂಥ ಸ್ವಾರಸ್ಯ ಯಾವ ಭಾಷೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ, ಆ ಪದದಲ್ಲೇ ಅರ್ಥ. ಅದನ್ನೇ ಯಾತಿರಾಜ ಹೇಳ್ತಾನೆ, ಅನಲ ಶಬ್ದ ಅರ್ಥವನ್ನೇ ಹೇಳ್ತಾನೆ. ಅದೇನು ಮಾಡಿದನಂತೆ, ಇದೇ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅದು ಯಯಾತಿ ರಾಜನಿಗೆ ಶುಕ್ರಾಚಾರ್ಯರ ಮಾವ ಶಾಪ ಕೊಟ್ಟುಬಿಡ್ತಾನೆ, ಯಂಗ್ ಏಜ್ ನಲ್ಲಿ ಅವನು ಓಲ್ಡ್ ಏಜ್ ಬಂದ್ಬಿಡುತ್ತೆ. ಬಹುಶಃ ಇವತ್ತು ಎಲ್ಲರಿಗೂ ಅಂತ ಶಾಪ ಇರಬಹುದು ಹೆಚ್ಚು ಕಡಿಮೆ. ಯಂಗ್ ಏಜ್ ನಲ್ಲಿ ಓಲ್ಡ್ ಏಜ್ ಆಗಿರ್ತಾರಲ್ಲ ಶುಕ್ರಾಚಾರ್ಯ ಶಾಪ ಇದ್ದಾಗ, ಅದು 20 ವರ್ಷಕ್ಕೆ ಅದೆಲ್ಲ ಕೂತಿರೋದು, ಅದೆಲ್ಲ ಹೆಂಗೆ ಓಲ್ಡ್ ಏಜ್ ನಲ್ಲಿ ಮಾಡಬೇಕಾದ ಕೆಲಸ. ಅದು ಶಾಪ ಕೊಟ್ಟರು, ಆತನಿಗೆ ಬಹಳ ಡಿಸಪಾಯಿಂಟ್ ಆಗಿಬಿಟ್ಟ, ಪಾಪ ಏನಿದು ಇಂಥ ವಯಸ್ಸಿಗೆ ಬಂದುಬಿಡ್ತಲ್ಲ ಅಂತ ಹೇಳಿ ದುಃಖಪಟ್ಟಾಗ ಶುಕ್ರಾಚಾರ್ಯ ಒಂದು ಚಾಯ್ಸ್ ಕೊಟ್ರು ಆತನಿಗೆ, ಒಂದು ಉಪಾಯ ರೆಮಿಡಿ ಹೇಳ್ತೇನೆ ಅಂತ ಹೇಳಿ. ಎಕ್ಸ್ಚೇಂಜ್ ಮಾಡ್ಕೊಳ್ಳಕ್ ಬಂದ್ರೆ ಯಾರು ಒಪ್ಕೋಬಹುದು ಅಂತ ಹೇಳಿಬಿಟ್ಟ. ಯಾರು ತಮ್ಮ ಯೌವನವನ್ನೇನು ಕೊಡೋದಾದ್ರೆ ನೀನು ಎಕ್ಸ್ಚೇಂಜ್ ಮಾಡ್ಕೋಬಹುದು ನೀನು ಓಲ್ಡ್ ಏಜ್ಗೆ ಅಂತ ಹೇಳಿದ ತಕ್ಷಣ ತನ್ನ ಮಕ್ಕಳನ್ನೇ ಕೇಳ್ತಾರೆ, 5 ಮಕ್ಕಳಾಗಿರ್ತಾರಲ್ಲ ಆತನಿಗೆ, ಯದು ದುರ್ವಸು ದೃಹ್ಯ ಅನುಕೂರು ಅಂತ 5 ಜನ ಮಕ್ಕಳಿರ್ತಾರೆ. ಅವ್ರನ್ನ ಕೇಳ್ತಾನೆ, ಮೊದಲು 4 ಜನ ಒಪ್ಪೋದಿಲ್ಲ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ, 5 ಜನ ಒಪ್ತಾನೆ ಗುರು ಆಯ್ತು ಕೊಡ್ತೇನೆ ಅಂತೇಳಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಇದು 1000 ವರ್ಷಗಳ ಕಾಲ ಯಯಾತಿರಾಜ ಮತ್ತೆ ಎಂಗೇಜ್ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ. ಮನೆಯೇ ಒಂದಿಸ್ ಮಗನನ್ನು ಕರೀತಾನೆ, ಕರೆದು ಹೇಳ್ತಾನೆ, ನೋಡು ನಾನೇನ್ ತಿಳ್ಕೊಂಡಿದ್ದೆ ಮೊದಲು, ಆ ಕಾಲದಲ್ಲಿ ವೃದ್ಧಾಪ್ಯ ಬಂತು, ನನ್ನಿನ್ನು ತುಂಬಾ ಆಸೆಗಳಿದ್ದುವು, ಅದು ತೀರೋದಕ್ಕಿಂತ ಮುಂಚೆ ವೃದ್ಧಾಪ್ಯ ಬಂತು, ಅದಕ್ಕೆ ನಾನು ರೆಮಿಡಿ ಅಂತ ತಿಳ್ಕೊಂಡು ಮತ್ತೆ ತಾರುಣ್ಯವನ್ನು ಪಡಿಸಿದೆ. ಈ ತಾರುಣ್ಯ ಉಪಯೋಗ ಮಾಡಿಕೊಂಡೆ, ಸಾಕಷ್ಟು ಅನುಭವಿಸಿದೆ, ನನಗೀಗ ಗೊತ್ತಾಗ್ತಾ ಇದೆ ನನಗಿನ್ನೂ ಸಾಕು ಅನ್ನಿಸ್ತಾನೇ ಇಲ್ಲ ಅಂತ ಹೇಳಿ, ಸಾಕು ಅನ್ನಿಸ್ತಾನೇ ಇಲ್ಲ ನನಗೆ ಅರ್ಥ ಆಗಿದೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಜೆಯೇ ವಾಭಿವರ್ಧತೆ. ಈ ಕಾಮನೆಯನ್ನ ಅನುಭವಿಸಿ ಗೆಲ್ಲೋದಕ್ಕಾಗೋದಿಲ್ಲ. ರಜನೀಶ್ ಅವರೆಲ್ಲ ಹೇಳಿದ್ದೇನು ಗೊತ್ತೇನು, ಯಾವುದನ್ನು ಕಂಟ್ರೋಲ್ ಮಾಡಬೇಡಿ ನೀವು, ಲೈಕ್ ಯಾಜ್ ಯು ಲೈಕ್ ಡೂ ಯಾಜ್ ಯು ಲೈಕ್ ಅಂದ್ಬಿಡ್ತಾರೆ. ಯಾಜ್ ಯು ಲೈಕ್ ಇಟ್ ಅಂತೇರಿ ಆತ ಇಷ್ಟ ಬಂದಿದ್ದನ್ನು ಮಾಡಿಬಿಡು, ಯಾವುದನ್ನು ನೀನು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ತಾನು ಕಂಟ್ರೋಲ್ ಮಾಡಲಿಲ್ಲ ಅಂತಾನೆ ಅರ್ಥ. ಅದಕ್ಕೆ ಫಲಿತಾಂಶ ಏನಾಯ್ತು, ಸಮಾಜವೆಲ್ಲ ಫ್ರೀ ಸೊಸೈಟಿ ಅಂತಾಗಿ ಇದ್ದು ಬದ್ದದ್ದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅದ್ ಹ್ಯಾಕ್ ಗೊತ್ತಾ, ಕಾರ್ ಹೋಗ್ತಾ ಇದೆ ಬ್ರೇಕ್ ಇಲ್ಲ ಅಂತ ಕೇಳಿ ಹೋಗ್ಬಿಡ ಹೋಗ್ಕಡೆ ಹೋಗ್ಲಿ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತಾನೆ ಅಷ್ಟೇನೆ, ಹೋದ ಕಡೆ ಹೋಗಲಿಕ್ಕೆ ಕಾರನ್ನು ಬಿಡುವಂತ ಅಡ್ವೈಸ್ ಮಾಡೋ ಮನುಷ್ಯ ನಿಮ್ಮನ್ನು ಕೊಂದಾಕ್ತಾನೆ. ಇವತ್ತು ಕಾಮ ನಮ್ಮ ದೇಹ ಬಾಡಿ ಒಂದು ವೆಹಿಕಲ್, ಅದು ಕಾಮ ಎಲ್ಲೋ ಡ್ರೈವ್ ಮಾಡುತ್ತೆ ಬೇರೆ ಕಡೆಗೆ, ಅದನ್ನ ನಾವು ಬ್ರೇಕಿನಂತೆ ಕಂಟ್ರೋಲ್ ಮಾಡದೆ ಹೋದ್ರೆ ಮನುಷ್ಯ ಡೆಸ್ಟ್ರಾಯ್ ಆಗಿಬಿಡ್ತಾನೆ. ಅದಕ್ಕೇನೆ ನಮಗೆ ಕಾಮನೆ ಇರಬೇಕು, ಅದಕ್ಕೆ ರೆಮಿಡಿ ಇರಲೇಬೇಕು. ಇಲ್ಲದೆ ಹೋದ್ರೆ ಕಾಮನ ಹಾಗೆ ಬಿಟ್ರೆ ನಮ್ಮನ್ನು ಎಂದೂ ಅದು ಬಳಸ ಬಿಡೋದಿಲ್ಲ. ಅದಕ್ಕೇನೆ ದುಷ್ಪೂರೇಣ ಅನಲೇನ ಶಾಂತಿ ಎರಡು ಪದ ಇದೆ. ಇದೆಲ್ಲ ಓದಿ ನೀವು ಸ್ವಲ್ಪ ಬೇರೆಯವರು ಅರ್ಥ ಓದಕ್ಕೆ ಟ್ರೈ ಮಾಡಿ, ಗೊತ್ತಾಗುತ್ತೆ. ಇದಕ್ಕೇನೆ ತುಂಬಾ ಹೆಚ್ಚು ಸಂಸ್ಕೃತ ಬೇಕಾಗಿಲ್ಲ, ಈ ಕಾನ್ಸೆಪ್ಟ್ ಗೊತ್ತಾದ್ರೂ ಸಾಕು ನಿಮಗೆ. ಈ ಕಾನ್ಸೆಪ್ಟ್ ಉಳಿದವರು ಕೊಡ್ಲಿಕ್ಕಾಗಲಿಲ್ಲ, ದುಷ್ಪೂರ ಶಬ್ದದ ಸ್ವಾರಸ್ಯನೂ ಕೊಡ್ಲಿಕ್ಕಾಗಲಿಲ್ಲ, ಅಗಲ ಶಬ್ದಕ್ಕಿಲ್ಲ, ಕಾಮ ಶಬ್ದಕ್ಕಿಲ್ಲ, ಎಲ್ಲ ಮಿಸ್ಸಿಂಗ್ ಅದೆಲ್ಲ ಕೂಡ. ನೀವೊಂದು ಪ್ರಶ್ನೆ ಬರಬಹುದು, ಭಗವದ್ಗೀತೆಯಲ್ಲಿ ನೀವೇನ ಹೇಳಿದಿರಿ ಕಾಮ ಅಂದ್ರೆ ಎರಡು ವಿಧ, ಧರ್ಮ ಧಾರ್ಮಿಕ ಕಾಮ, ಕೆಟ್ಟ ಕಾಮ ಅಂತ ಹೇಳಿ, ಭಗವದ್ಗೀತೆಯಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಮುಂದೆ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಬರುತ್ತೆ, ಭಗವಂತ ಹೇಳ್ತಾನೆ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಮಧ್ವಾಚಾರ್ಯ ಉದ್ಯೋಗ ಮಾಡಿ ತೋರಿಸ್ತಾರೆ, ಭಗವದ್ಗೀತೆ ಎರಡು ಕಾಮನೆಗಳನ್ನು ಹೇಳ್ತಾ ಇದೆ, ಒಂದು ಕೆಟ್ಟ ಕಾಮನೆ, ಒಂದು ಒಳ್ಳೆಯ ಕಾಮನೆ. ಕೆಟ್ಟ ಕಾಮನೆ ಪಾಪಕ್ಕೆ ಮೂಲ, ಒಳ್ಳೆಯ ಕಾಮನೆ ಪುಣ್ಯಕ್ಕೆ ಮೂಲ. ಬಹಳ ಮುಖ್ಯ ಅದು. ಎಕ್ಸಾಂಪಲ್ ಕೊಡು ಅಂತ ಅವ್ನು ಕೇಳಿದ್ರೆ ಹೋದ್ರೆ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ, ನಾಳೆ ಟೆಕ್ಸ್ಟ್ ಬುಕ್ ಬೇಕು ಅಂತ ಕೇಳಿದ್ರೆ ಪಾಸೇ ಆಗೋದಿಲ್ಲ. ಸೊ ಒಳ್ಳೆಯ ಕಾಮನೆ ಇಲ್ಲದೆ ಹೋದ್ರೆ ಪುಣ್ಯ ಮಾಡಕ್ ಬರೋದಿಲ್ಲ, ಕೆಟ್ಟ ಕಾಮನೆ ಬಿಡದೆ ಹೋದ್ರೆ ಪಾಪ ಬಿಡ್ಲಕ್ಕೂ ಆಗೋದಿಲ್ಲ. ದೇರ್ಫೋರ್ ಸತ್ಕಾಮನೆಯಿಂದ ಪುಣ್ಯ ಪ್ರಾಪ್ತಿ, ದುಷ್ಕಾಮನೆಯಿಂದ ಪಾಪ ಪ್ರಾಪ್ತಿ. ಇದು ಅರ್ಥ ಮಾಡಿಕೊಂಡು ಕಾಮನೆಗಳನ್ನ ಗೆಲ್ಲಬೇಕು, ಕಾಮವೇ ಮೂಲ ಅಂಬುದನ್ನು ಹೇಳುತ್ತಾರೆ. ಇಲ್ಲದೆ ನಮಗೆ ಮತ್ತೆ ಜ್ಞಾನ ಬೇಕೀಗ, ಜ್ಞಾನ ಅನ್ನೋದು ಅಲ್ಲಿ ಎಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಕ್ ಬರೋದಿಲ್ಲ, ಅದೇ ಜ್ಞಾನನೇ. ಸತ್ಕಾಮನೆ ಅಂತ ಹೇಗೆ ಗೊತ್ತಾಗ್ಬೇಕು ನಮಗೀಗ, ಕೆಟ್ಟ ಕಾಮನೆ ಅಂತ ಹೇಗೆ ಗೊತ್ತಾಗ್ಬೇಕು, ಅದು ಜ್ಞಾನ ಬೇಕು. ಆ ಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನ ನೋಡಬೇಕು ನಾವು, ಬೇರೆ ದಾರಿ ಇಲ್ಲ. ಪುನಃ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇವಿದೆ, ಅಲ್ಲಿಗೆ ವಾಪಸ್ ಹೋಗ್ತೇನೆ. ಈ ರೀತಿ ಜ್ಞಾನದ ಮಹತ್ವವನ್ನು ಥ್ರೋಟ್ ಅಂದ್ರೆ ಒಟ್ಟರ್ಥ ಇಷ್ಟೇ, ಯಾವುದೇ ಪ್ರಾಬ್ಲಮ್ಗೆ ಬೇಸಿಕ್ ರೆಮಿಡಿ ಅಂದ್ರೆ ನಾಲೆಡ್ಜ್ ಅಂತ, ಉಳಿದಲ್ಲ ಸೆಕೆಂಡರಿ ರೆಮಿಡಿ, ಬೇಸಿಕ್ ರೆಮಿಡಿ ಅಂದ್ರೆ ತತ್ವಜ್ಞಾನ. ತತ್ವಜ್ಞಾನ ಒಂದಿದ್ರೆ ಜ್ಞಾನೇಬಿ ಹೇಳ್ತಾರೆ ಸರ್ವೇಬಿ ಪುರುಷಾರ್ಥ ಶುಭ ನಾನಾ ದೇವನ ಸಂಶಯ, ಅದು ಒಂದನ್ನು ಇಟ್ಕೊಳ್ಳಿ ಉಳಿದೆಲ್ಲ ಬಂದುಬಿಡುತ್ತೆ. ಇದು ಭಗವದ್ಗೀತೆಯ ದೊಡ್ಡ ಸಂದೇಶ. ಎರಡನೇ ಸಮಸ್ಯೆಗೆ ಉತ್ತರ, ಇನ್ನೂ ತುಂಬಾ ಇದೆ ಉತ್ತರ, ಅದಕ್ಕೆ ಅದೆಲ್ಲ ಹೇಳೋದಕ್ಕೆ ಹೋಗಿಲ್ಲ. ಆ ಅಧ್ಯಾಯ ಪೂರ ಒಂದೇ 5-6 ಸಾವಿರ ಆಗತ್ತೆ ಎಸ್ಟಿಮೇಷನ್ ಕೊಡಬೇಕಾಗತ್ತೆ. ಅಂದ್ರೆ ಭಗವದ್ಗೀತೆನ ಒಂದೇ ಗಂಟೆಯಲ್ಲಿ ಪೂರ್ತಿ ಹೇಳಕ್ಕೂ ಬರುತ್ತೆ, ಜನ್ಮದಲ್ಲಿ ಪೂರ್ತಿ ಹೇಳದೆಲ್ಲಕ್ಕೂ ಬರುತ್ತೆ, ಅದು ವೈಶಿಷ್ಟ್ಯ. ಎಷ್ಟು ಹೇಳಿದ್ರು ಕೂಡ ಅದಕ್ಕೊಂದೊಂದು ಪದ ಪದ ಅನಲೈಸ್ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕೆ ಕೊನೆಯೇ ಇಲ್ಲ. ನಮಗೆ ಬರೀ ಸೆಂಟ್ರಲ್ ಐಡಿಯಾ ಬೇಕೋ ಬೇಗ ಹೇಳೋದಕ್ಕೂ ಬರುತ್ತೆ. ಇದು ಎರಡನೇ ಒಂದು ದೃಷ್ಟಾಂತ ಅಷ್ಟೇ. ಹೌ ಟು ಓವರ್ಕಮ್ ಟೆಂಪ್ಟೇಷನ್ ಸುವರ್ ಸಿವಿಲ್ ಥಿಂಗ್ಸ್ ಐ, ಹೌ ಟು ಡೆವಲಪ್ ಕಾನ್ಸಂಟ್ರೇಷನ್, ಮುಂದಿನ ಪ್ರಶ್ನೆ ಹೌ ಟು ಡೆವಲಪ್ ಕಾನ್ಸಂಟ್ರೇಷನ್ ಅಂತ ಇದೆ. ಆನ್ಲೈನ್